यदितं तव वक्तानाम् अस्माकं नृहरे हरे तदासु कार्यं कार्यज्ञ प्रलयर्कायित प्रभ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಕೃಷ್ಣ, ಇಲ್ಲಿ ನಾವು ಪಂಚತನ್ಮಾತ್ರ ಸಂಧಿಯಲ್ಲಿ ಈ ಮೂರು ಪದ್ಯಗಳು 23rd, 24th, 25th ಮೂರು ಪದ್ಯಗಳಲ್ಲಿ ಭಗವಂತನ ಈ ಒಂದು ಅನಂತ ಒಂದು ರೂಪದೊಳ್ಳ ಅನಂತ ರೂಪದಿಂದ ಇದ್ದಾನೆಂಬುದಕ್ಕೆ ಮೂರು ಪದ್ಯದಿಂದ ಕೊಟ್ಟಿದ್ದಾರೆ. ಮೂರು ಪದ್ಯದೇನು ಒಂದೇ ತರ ಕಾಣಿಸುತ್ತಲ್ಲ ಅಂದ್ರೆ ಮೂರು ಪದ್ಯಕ್ಕೇನೋ ಸ್ವಲ್ಪ ವ್ಯತ್ಯಾಸ ಇದೆ, ಅದನ್ನೇ ಮೂರಾಗಿ ಕೊಟ್ಟಿದ್ದಾರೆ. ಫಸ್ಟ್ ಪದ್ಯ ನೀವು 23rd ಪದ್ಯ ನೋಡಿದಾಗ ಅಲ್ಲಿ ರೂಪಗಳನ್ನ ಒಂದು ಒಂದರೊಳಗೆ ಒಂದೊಂದು ಬೆರತಿಹ ಇಂದಿರೇಶನ ರೂಪಗಳು ಅಂತಲ್ಲಿ ಭಗವಂತನ ರೂಪಗಳೆಲ್ಲ ಎಷ್ಟು ಇದೆ ಎಂಬುದಲ್ಲಿ ರೂಪಕ್ಕೇನೋ ಗುಣಕ್ಕೇನೋ ಅವನು ಕರ್ಮಕ್ಕೇನೋ ವ್ಯತ್ಯಾಸ ಇಲ್ಲ, ಇದ್ರೂ ಬೇರೆ ಅಂತ ವಿಶೇಷ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ರೂಪವನ್ನ ತಗೊಂಡು ಆ ರೂಪಗಳು ಅನಂತವಾಗಿದೆ ಅಂತ ಫಸ್ಟ್ ಹೇಳ್ತಾ ಬಂದ್ರು. ಅಲ್ಲಿ ರೂಪಗಳು ಅನಂತವಾಗಿದೆ ಅಂತ ಅಲ್ಲಿ ಹೇಳಿ ಅಲ್ಲಿ ಕಂಪ್ಯಾರಿಸನ್ ಅಲ್ಲಿ ಕೊಟ್ಟದ್ದು ಏನು ಅಂದ್ರೆ ಅಂಬರ ಆಲಯ ಅಂತ, ವಸ್ತ್ರದ ಆಲಯ ಅಂತ ಹೇಳೋ. ಏನು ವಸ್ತ್ರದ ಆಲಯ, ಅದು ಹೇಗೆ ಬರುತ್ತೆ ಅಂತ ಹೇಳುವಾಗ ಅಲ್ಲಿ ಹೇಳ್ತಾರೆ ವಸ್ತ್ರದ ಆಲಯ ಅಂತ ಹೇಳುವಾಗ ಇಡೀ ಪ್ರಪಂಚ ಅದು ವಸ್ತ್ರ. ಇನ್ನೊಂದು ಏನ್ ಯಾಕೆ ಅದು ವಸ್ತ್ರದ ಆಲಯ ಅಂತ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ವಸ್ತ್ರಗಳು ಅಂದ್ರೆ ಆ ನೂಲಿನಿಂದ ಆದದ್ದು, ನೂಲಿನಿಂದ ಆದದ್ದೇ ಬಟ್ಟೆ ಅಂತ ಹೇಳ್ತೀವಿ. ದೇವರಿಗೆ ಹೇಳ್ತಾ ತಂತು ಅಂತಾನೆ, ತಂತು ಉಪಾಸನೆ ಅಂತಾನೆ ಒಂದು ಉಪಾಸನೆ ಬರುತ್ತೆ ಉಪನಿಷತ್ತಲ್ಲಿ. ಐ ಥಿಂಕ್ ಇಟ್ ಇಸ್ ಐತ್ರೇಯ ಉಪನಿಷತ್ ಅಂತ ಕಾಣುತ್ತೆ. ತಂತುಗಳು ಅಂತ ಉಪಾಸನೆ ಅಂತ. ಅದು ಏನು ಅಂದ್ರೆ ದೇವರು ಪ್ರತಿ ಒಬ್ಬರನ್ನು ಒಂದು ತಂತುಗಳಿಂದ ಕಟ್ಟಿ ಹಾಕಿದಾನಂತ, ಒಂದೊಂದು ತಂತುನಿಂದ ಕಟ್ಟಿ ಹಾಕಿದಾನ. ಆ ಕಟ್ಟು ಬಂಧನವನ್ನು ಮೀರೋದಕ್ಕೆ ಯಾರಿಗೇನು ಸಾಮರ್ಥ್ಯ ಇಲ್ಲ. ಕಟ್ಟಿ ಹಾಕಿದ್ದಾನೆ, ಮೋಕ್ಷಕ್ಕೆ ಹೋದ ಕಟ್ಟೆಲ್ಲ ಹೋಗಿ ಇಂಡಿಪೆಂಡೆಂಟ್ ಆಗ್ತೀವ ಅಂತ ಇಲ್ಲ. ಅಲ್ಲಿನೂ ಒಂದು ಇಚ್ಛಾ ಎಂಬ ಒಂದು ಕಟ್ಟಿನಿಂದ ಆ ಒಂದು ತಂತುವಿಂದ ಕಟ್ಟಿ ಹಾಕೇ ಇರ್ತಾನಂತ. ಸೊ ಈ ತಂತುಗಳೆಲ್ಲ ಸೇರಿದ್ರೆ ಇಡೀ ಚರಾಚರ ಪ್ರಪಂಚ ಎಲ್ಲ ಅಲ್ಲಿ ಬಂದ್ಬಿಡುತ್ತೆ. ಎಲ್ಲವೂ ಆ ಒಂದು ಸಿಂಧುರಾಜನೋಳು ಅಂತ ಅಲ್ಲಿ ಹೇಳುವಾಗ ಭಗವಂತನೇ ಆ ಸಿಂಧುರಾಜನೋಳು ಅಂದ್ರೆ ಸಮುದ್ರ, ನಾವು ನಿಂತಿರ್ತೀವಿ ಸಮುದ್ರಕ್ಕೆ ಹೊರಗೆ ನಾವು ನಿಂತಿರ್ತೀವಿ ಸಮುದ್ರ ಕಾಣುತ್ತೆ ಹಾಗೆಲ್ಲ. ಅದಕ್ಕೆ ಉಪಮಾನ ದೇವರ ವೈಲಕ್ಷಣ, ಅವನು ವಿಲಕ್ಷಣನಾಗಿದ್ದಾನೆಂಬುದಕ್ಕೆ ಉಪಮಾನ ಕೊಡ್ಲಕ್ಕೆ ಸಾಧ್ಯವೇ ಆಗೋದಿಲ್ಲ. ಸೊ ಆದ ಕಾರಣದಿಂದ ಈ ಸಮುದ್ರ ಅಂಬುದು ಬ್ಲೂ ಕಲರ್ ಹೇಳ್ತೀವಿ ಅಂದ್ರೆ ತುಂಬಾ ವಿಸ್ತಾರವಾಗಿ ಎಲ್ಲ ಆಲ್ ಪರ್ವೇಡಿಂಗ್ ಹೃದಯಾಕಾಶ ಅಥವಾ ಬಾಹ್ಯಾಕಾಶ ಸಮುದ್ರ ಇದು ಎಲ್ಲವೂ ಒಂದೇ ಪರ್ಯಾಯ ಶಬ್ದವಾಗಿ ಬಳಸ್ತಾರೆ. ಸೊ ಅದನ್ನೊಳಗೆ ಈ ಅಂಬರಾಲಯ ಅಂದ್ರೆ ಎಲ್ಲ ಇದು ನಾಟ್ ಜಸ್ಟ್ ಜೀವ ಅಂತ ಮಾತ್ರ ಅಲ್ಲ, ಅಂಬರಾಲಯ ಅಂದ್ರೆ ಈ ಬ್ರಹ್ಮಾಂಡ ಎಲ್ಲವೂ ಕಟ್ಟಿ ಹಾಕಿದ್ದಾನೆ ಅಂತ ಆ ರೂಪಗಳನ್ನ ಹೇಳ್ತಾ ಅಲ್ಲಿ ಹೋಗ್ತಾ ಇರೋದು. ಒಂದು ರೂಪದಲ್ಲಿ ರೂಪಗಳನ್ನ ಬಗ್ಗೆ ಹಿಂದಿರೇಶನ ರೂಪಗಳು ಅಂತ ಅಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಪದ್ಯದಲ್ಲಿ 24th ಅಲ್ಲಿ ಬಂದಾಗ ಅಲ್ಲಿ ಏನ್ ಹೇಳ್ತಾರೆ ಅದು ಒಂದು ರೂಪದೊಳ ಒಂದು ಅವಯದೊಳ ಅದು ಹೇಳುವಾಗ ಅಲ್ಲಿ ಹೇಳುವಂತ ವಿಶೇಷ ಏನು ಇಲ್ಲಿ ಪರ್ಟಿಕ್ಯುಲರ್ ಆಗಂತ ಭಗವಂತನ ಗುಣವನ್ನ ಹೇಳ್ತಾರೆ. ಅನಂತ ಗುಣ ಅವನಲ್ಲಿ ಇದೆ ಅಂತ ಹೇಳಿ ಆ ಅನಂತ ಗುಣದಲ್ಲಿ ಅಚಿಂತ್ಯ ಅದ್ಭುತ ಶಕ್ತಿ ಎಂಬ ಅವನ ಒಂದು ಗುಣವನ್ನ ತಕ್ಕೊಂಡು ಅದಕ್ಕೆ ಎಕ್ಸಾಂಪಲ್ ಕೊಟ್ಟು ಅದು ಮಾರ್ಕಂಡೇಯರು ಕಂಡದ್ದು ಅದು ಆಯ್ತು. ನೆಕ್ಸ್ಟ್ ಬರೋದು ಏನು ಅಂದ್ರೆ ಅವನು ಕಾರ್ಯಗಳು ವ್ಯಾಪಾರಗಳ ಅಂತ, ಅವನು ಮಾಡುವಂತ ವ್ಯಾಪಾರಗಳು ಅನಂತ ವ್ಯಾಪಾರ ಅಂಬುದು 25th ಅಲ್ಲಿ ಹೇಳ್ತಾರೆ. ಸೊ ಅದು ಮೂರಕ್ಕೇನು ವ್ಯತ್ಯಾಸ, ಸ್ವಲ್ಪ ವ್ಯತ್ಯಾಸ, ದೇವರಲ್ಲಿ ವ್ಯತ್ಯಾಸ ಇಲ್ಲ. ಒಂದೊಂದಾಗ ಬಿಡಿಸಿ ಅವನದ್ ಹೇಳ್ತಾ ಬರ್ತಾರೆ ಇಲ್ಲಿ. ಸೊ ಇಲ್ಲಿ ಬರುವಾಗ ಒಂದು ಶಬ್ದ ಇಲ್ಲಿ ಉಪಯೋಗ ಮಾಡಿದ್ದಾರೆ, ಅಪ್ರಮೇಯ ಇಂದಿರೇಶ ಅಂತಾನು ಉಪಯೋಗ ಮಾಡಿದ್ದಾರೆ. ಇಂದಿರೇಶ ಅಂತ ಉಪಯೋಗ ಮಾಡಿದ್ದಾರೆ. ಆಮೇಲೆ ಇಂದ್ರ ಎಂಬೋ ಶಬ್ದವನ್ನು ಉಪಯೋಗ ಮಾಡಿದ್ದಾರೆ 25th ಅಲ್ಲಿ. ಇಲ್ಲಿ ಅಪ್ರಮೇಯ ಎಂಬೋ ಶಬ್ದವನ್ನ ಇಲ್ಲಿ ಉಪಯೋಗ ಮಾಡಿದ್ದಾರೆ. ಅಪ್ರಮೇಯ ಎಂಬುದು ಏನು ವಿಶೇಷ, ಅಪ್ರಮೇಯ ಸದಾ ಅಂತ, ಸದಾ ಕಾಲವೂ ಅವನು ಅಪ್ರಮೇಯನಾಗೇನೇ ಇದ್ದಾನೆ ಅಂತ ಹೇಳಿದ್ದಾರೆ. ಈ ಅಪ್ರಮೇಯ ಎಂಬುದು ನಾವು ನೋಡಿದ್ದೀವಿ, ಅಪ್ರಮೇಯ ಎಂಬೋ ಶಬ್ದ ಬಂದು ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ ಅಂತ ನಾವು ನೋಡ್ತಾ ಬಂದಿದ್ದೀವಿ. ಯಾಕೆ ದಾಸರು ಈ ವಿಷ್ಣು ಸಹಸ್ರನಾಮ ರೂಪವನ್ನೇ ತಕೊಂಡು ಇಷ್ಟು ಒಂದೊಂದು ಕಡೆನೂ ವಿಷ್ಣು ಸಹಸ್ರನಾಮ ರೂಪವನ್ನು ಯಾಕೆ ತರ್ತಾರೆ ಅಂದ್ರೆ ಇದು ನಮ್ಗೆ ಪ್ರಯೋಜಕ ಆಗಬೇಕು ಅಂದ್ರೆ ಈ ವಿಷ್ಣು ಸಹಸ್ರನಾಮದ ರೂಪಗಳು ಎಲ್ಲವೂ ಈ ಸಾವಿರ ರೂಪಗಳು ನಮ್ಮ ಒಳಗೆ ನಮ್ಮ ನಾಡಿಗಳಲ್ಲಿ ಇದೆ, ನಾಡಿಗಳಲ್ಲಿ ಇದ್ದು ನಮಗೆ ಪ್ರತಿ ದಿವಸವೂ ನಮಗೆ ನಿಯಮನ ಮಾಡುವಂತ ಈ ರೂಪಗಳು ಅಂದ್ರೆ ನಮ್ಮ ಒಳಗಡೆಯೇ ಇರುವಂತ ಇದು ಒಂದು ಅವತಾರ ರೂಪಗಳಲ್ಲ, ಅವತಾರಕ್ಕಿಂತ ವಿಲಕ್ಷಣವಾದ
ಈ ಒಂದು ನಮ್ಮಲ್ಲೇ ಇರುವಂತ ಈ ರೂಪಗಳು. ಸೊ ಈ ರೂಪಗಳ ಚಿಂತನೆಯನ್ನ ನಾವು ಮಾಡಿದ್ರೆ ಇವನನ್ನ ಅಪ್ರಮೇಯ ಎಲ್ಲೋ ಇರುವಂತವನಲ್ಲ, ನನ್ನ ಒಳಗೆ ನನ್ನ ನಾಡಿಯೊಳಗೆ ಇದ್ದು ನನ್ನ ದಿನಗಳನ್ನ ನಾನು ಮಾಡುವಂತ ಸಾಧನಗಳನ್ನ ಅವನು ನಿಯಮನ ಮಾಡುತ್ತಾನೆ ಅಂತ ನಾವು ಚಿಂತನೆ ಮಾಡಿದ್ರೆ ನಮಗೆ ಅವನನ್ನ ತಿಳ್ಕೊಳ್ಳುವುದಕ್ಕೆ ಇರುವಂತ ಏನಾರು ವಿಘ್ನಗಳು ಪಾಪಗಳು ಇದ್ರೆ ಆ ಪಾಪಗಳು ಹೋಗಿ ಈ ನೆನಪನ್ನ ಅವನು ಕೊಡ್ತಾ. ಎಂತ ನೆನಪು ಇದು ಅಪ್ರಮೇಯ ಎಂಬುದು ಎಂತ ಯಾವುದನ್ನ ಹೇಳುತ್ತಂದ್ರೆ ಇದಕ್ಕೆ ಇವರು ಸಗರಿಯಾಚಾರ್ಯ ಬರೆದ ವಿಷ್ಣು ಸಹಸ್ರನಾಮಕ್ಕೆ ಅರ್ಥ ಅದು ಬೇಸ್ಡ್ ಆನ್ ಬನ್ನಂಜಯ ಗೋವಿಂದಾಚಾರ್ಯದು ಗೈಡೆನ್ಸ್ ಇಂದ ಅವರು ಬರೆದದ್ದು. ಇದು ಇಲ್ಲಿ ಹೇಳುವಾಗ ಹೇಳ್ತಾರೆ ಅಪ್ರಮೇಯ ಎಂಬುದಕ್ಕೆ ಒಂದು ಅರ್ಥ ಏನ್ ಹೇಳ್ತಾರೆ ಅಂದ್ರೆ ಶಾಗಿ ಬಿಡಿಸ್ತಾರಂದ್ರೆ ಅ ಸೆಪರೇಟ್ ಆಗಿ ಇಟ್ಟುಕೊಂಡು ಪ್ರಮೇಯ ಅಂತ ತಗೊಳ್ತಾರೆ. ಅ ಪ್ಲಸ್ ಪ್ರಮೇಯ. ಪ್ರಮೇಯ ಅಂದ್ರೆ ಏನು? ಪ್ರ ಅಂಬೋದು ಅ ಬೇರೆ ಇಟ್ಟುಕೊಂಡು ಪ್ರ ಅಂತ ತಗೊಂಡ ಪ್ರಕರ್ಷೇನ ಪ್ರಕರ್ಷವಾಗಿ ಚೆನ್ನಾಗಿ ಚೆನ್ನಾಗಿ. ಮೇಯ ಅಂದ್ರೆ ಜ್ಞಾತ ಅಂದ್ರೆ ತಿಳಿಯೋದು ಚೆನ್ನ ಅಂದ್ರೆ ಪ್ರಮೇಯ ಅಂದ್ರೆ ಚೆನ್ನಾಗಿ ತಿಳಿಯೋದು ಚೆನ್ನಾಗಿ ತಿಳಿಯೋದು ಅಂತ ಅರ್ಥ. ಅಪ್ರಮೇಯ ಅಂದ್ರೆ ಚೆನ್ನಾಗಿ ತಿಳಿಯಲಿಕ್ಕೆ ಸಾಧ್ಯ ಆಗದೆ ಇರೋದು ಅಂದ್ರೆ ಚೆನ್ನಾಗಿ ತಿಳಿಯೋದಕ್ಕೆ ತಿಳಿಯದೆ ಆಗದೆ ಇರೋನು. ವಿ ಕೆನಾಟ್ ಅಂಡರ್ಸ್ಟ್ಯಾಂಡ್ ಹಿಮ್ ಕಂಪ್ಲೀಟ್ಲಿ ಎಂಬುದು ಅಪ್ರಮೇಯ. ಭಗವಂತನನ್ನ ನಾವು ಹೇಗೆ ತಿಳ್ಕೋಬೇಕು ಅಂದ್ರೆ ಪೂರ್ತಿಯಾಗಿ ಯಾರಿಂದಲೂ ಅವನನ್ನ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂಬೋದೇ ಕರೆಕ್ಟ್ ಆದ ಜ್ಞಾನ. ಅದು ಅದಕ್ಕೆ ಅನೇಕ ಪ್ರಮಾಣಗಳನ್ನ ಕೊಡ್ತಾರೆ. ಯಾರು ಭಗವಂತನನ್ನ ಕೇನೋಪನಿಷತ್ತಲ್ಲಿ ವರದಲ್ಲಿ ಯಾರು ಭಗವಂತನನ್ನ ಚೆಂದಾಗಿ ನಾನು ತಿಳಿದಾಯ್ತಾ ಹೊಲ ನನ್ನ ಚೆನ್ನಾಗಿ ತಿಳಿದುಕೊಂಡಿನಿ ಅಂತ ಯಾರು ಹೇಳ್ತಾನೋ ಅವನಿಗೆ ಭಗವಂತ ಎಂತಾದವನು ಎಂಬ ಕಲ್ಪನೆನೇ ಇಲ್ಲ ಅಂತ ಹೇಳ್ತಾರೆ. ಯಾರಂತಾನ ನಾನು ಪೂರ್ತಿಯಾಗಿ ಚತುರ್ಮುಖ ದೇವರು ಹೇಳ್ತಾರೆ ಭಾಗವತದಲ್ಲಿ ನಾನು ಭಗವಂತನ ಪೂರ್ತಿಯಾಗಿ ತಿಳ್ಕೊಂಡಿಲ್ಲಪ್ಪ, ನಾನು ತಿಳ್ಕೊಂಡದ್ದು ಎಷ್ಟು ಅಂದ್ರೆ ಒಂದು 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 ಕಣ ಒಂದು ಕಣ ಒಂದು ಸಮುದ್ರ ತೀರದಲ್ಲಿ ಇರುವಂತ ಇದಲ್ಲಿ ಒಂದು ಕಣ ತಗೊಂಡ ಅದೂ ಸರಿಯಾಗಿಲ್ಲ, ನಾನು ತಿಳ್ಕೊಂಡದ್ದು ಅತೀ ಅಲ್ಪ ಅಂತ ಅವರೇ ಹೇಳ್ತಾರಂತ. ಸೊ ಅದಕ್ಕೆ ಅಪ್ರಮೇಯ, ಭಗವಂತನನ್ನ ಪೂರ್ತಿಯಾಗಿ ಯಾರಿಂದಲೂ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಅರ್ಥ. ಇದನ್ನೇ ಗೀತೆಯಲ್ಲಿ ಗೀತೆಯಲ್ಲಿನೂ ಕೃಷ್ಣ ಹೇಳ್ತಾನೆ. ಅಲ್ಲಿ ಹೇಳುವಾಗ ಅವನು ಹೇಳ್ತಾನ ಸೆವೆಂತ್ ಅಧ್ಯಾಯದಲ್ಲಿ ಹೇಳುವಾಗ ಮಾಂತು ನ ವೇದ ಕಚ್ಚನ, ಯಾರಿಂದಲೂ ನನ್ನನ್ನ ಪೂರ್ತಿಯಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ, ಅದು ಅಪ್ರಮೇಯ ಅಂಬೋದು ಬರುತ್ತೆ. ಅಂದ್ರೆ ಅದು ಹೇಗೆ ಆಗತ್ತೆ ಅಂದ್ರೆ ಅವನು ಪ್ರಮೇಯ ಅಂದ್ರೆ ಪ್ರಮಾಣಗಳು, ಪ್ರಮಾಣಗಳು ಜ್ಞಾನ. ಆ ಜ್ಞಾನ ಎಲ್ಲ ಜ್ಞಾನವನ್ನು ಮೀರಿ ನಿಂತಿದ್ದ ಅತೀತ ಆಫ್ ಪ್ರಮಾಣ. ಸೊ ಪ್ರಮಾಣದಿಂದ ಪೂರ್ತಿಯಾಗಿ ಅವನನ್ನ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಒಂದು ಅರ್ಥ. ಇನ್ನೊಂದು ಒಂದು ಅಂದ್ರೆ ಭಗವಂತನನ್ನ ಯಾರೂ ಪೂರ್ತಿಯಾಗಿ ತಿಳ್ಕೊಂಡಿಲ್ಲವ ಅಂತ ಕೇಳಿದ್ರೆ ಅಲ್ಲೇ ಒಂದು ಕ್ಲಾರಿಫಿಕೇಶನ್, ಅದಕ್ಕೇನು ಅಪ್ರಮೇಯ ಅಂತಾನೆ ಅರ್ಥ. ಏನಿಲ್ಲಿ ಅಪ್ರಮೇಯ ಅಂದ್ರೆ ಅ ಅಂದ್ರೆ ಪೂರ್ಣ ಅಂತ. ಅಲ್ಲಿ ಫಸ್ಟ್ ಹೇಳುದು ಅ ಅಂದ್ರೆ ಇಲ್ಲ ಅಂಬೋ ಅರ್ಥದಲ್ಲಿ, ನೆಗೆಟಿವ್ ಮೀನಿಂಗ್ ಅಲ್ಲಿ ಫಸ್ಟ್ ಕೊಟ್ಟದ್ದು. ಇಲ್ಲಿ ಸೆಕೆಂಡ್ಲಿ ಅ ಅಂಬೋದಕ್ಕೆ ಪೂರ್ಣ ಅಕಾರವಾಚ್ಯ ಅಂತ ನಾವು ಹೇಳ್ತೀವಿ. ಅಂದ್ರೆ ಅಕಾರವಾಚ್ಯ ಅಂದ್ರೆ ಪೂರ್ಣ ಎಂದು ತಿಳಿಯಲ್ಪಡುವವನು ಅಂತ. ಅ ಅಂದ್ರೆ ಅ ಇತಿ ಬ್ರಹ್ಮ ಅಂತ, ಅ ಅಂದ್ರೆ ಪೂರ್ಣ ಅಂತ. ಸೊ ಇಲ್ಲಿ ಏನು ಅಂದ್ರೆ ಫಸ್ಟ್ ಅದು ಪ್ರಮೇಯ ಹಾಗೆ ಮೀನಿಂಗ್ ತಗೊಳ್ಳಿ. ಪ್ರಮೇಯ ಅಂದ್ರೆ ಪ್ರಕರ್ಷವಾಗಿ ತಿಳಿಯುವಂತದ್ದು ಅಂಬೋದು ಪ್ರಮೇಯ ಅಂಬೋದು. ಇಲ್ಲಿ ಅ ಅಂಬೋದು ನಿಷಿದ್ಧ ಅರ್ಥ ಅಲ್ಲ, ಪಾಸಿಟಿವ್. ಪೂರ್ಣವಾಗಿ ತಿಳ್ಕೊಂಡವನು ಅಂದ್ರೆ ಪೂರ್ಣವಾಗಿ ಅಂದ್ರೆ ಇಲ್ಲಿ ಪೂರ್ಣ ಅಂದ್ರೆ ಭಗವಂತ ಪೂರ್ಣನಾದ ಕಾರಣದಿಂದ, ಅದಕ್ಕೆ ಅ ಪೂರ್ಣನಾದ ಕಾರಣದಿಂದ ಸ್ವೇನ ತನ್ನದೇ ಆದ ಪ್ರಕಾಶದಿಂದ. ಸ್ವೇನ ಪೂರ್ಣನಾದ ಕಾರಣ, ಸ್ವತಂತ್ರನಾದ ಕಾರಣ, ಪೂರ್ಣನಾದ ಕಾರಣದಿಂದ ತನ್ನದೇ ಆದ ಪ್ರಕಾಶದಿಂದ ಚೆನ್ನಾಗಿ ತನ್ನನ್ನ ತಿಳ್ಕೊಂಡು ಇದ್ದಾನೆ ಅಂತ. ಸೊ ಫಸ್ಟ್ ಇರೋದು ಯಾರಿಂದಲೂ ಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲದೆ ಇರುವನು ಅಪ್ರಮೇಯ. ಅಂದ್ರೆ ಯಾರು ತಿಳ್ಕೊಂಡಿಲ್ಲ ಅಂದ್ರೆ ಅದು ಯಾರು ಇಲ್ಲ ಅಂತ ಆಗತ್ತ ಅಂದ್ರೆ ಇಲ್ಲ, ಭಗವಂತ ತನ್ನನ್ನ ಪೂರ್ಣನಾದ ಅಂದ್ರೆ ನಾವೆಲ್ಲ ಅಪೂರ್ಣರು ಅವನು ಪೂರ್ಣ ಅಂತ ಅರ್ಥ. ಪೂರ್ಣನಾದ ಕಾರಣದಿಂದ, ಪೂರ್ಣ ಜ್ಞಾನ ಇರೋ ಕಾರಣದಿಂದ ತನ್ನನ್ನು ಅವನು ಚೆಂದಾಗಿ ತಿಳ್ಕೊಂಡಿದ್ದಾನೆ ಅಂತ. ಇದು ಎರಡನೇ ಮೀನಿಂಗ್. ಮೂರನೇ ಮೀನಿಂಗ್ ಏನು ಅಂದ್ರೆ ಅಪ್ರಮೇಯ ಅಂತ ಎಂಬುದಕ್ಕೆ ಅಲ್ಲಿ ಪ್ರಮಾ ಅಂತ ಬರುತ್ತಲ್ಲ, ಪ್ರಮಾತಂ ಅಂದ್ರೆ ಪರಿಚ್ಛೇದಂ ಅಂದ್ರೆ ಏನು ಅಂದ್ರೆ ಅವನನ್ನ ಒಂದು ಇಮ್ಮೆಷರಬಲ್ ಅಂತ ಹೇಳ್ತಾರಲ್ಲ, ಇಮ್ಮೆಷರಬಲ್ ಆ ಪ್ರಮೇಯ ಅಂದ್ರೆ ಇಮ್ಮೆಷರಬಲ್ ಅಂತ. ಏನ್ ಇಮ್ಮೆಷರಬಲ್ ಅಂದ್ರೆ ನಾವು ಹೇಳ್ತೀವಿ ಯಾರನ್ನ ಹೇಳುವಾಗ ಇವರು ಇಷ್ಟು ಒಳ್ಳೆಯವರು, ಇವರಿಗಿಂತ ಇವರು, ಇವರು ಅಂತ ಇಷ್ಟು ಅಂತ ಒಂದು ಮೆಷರ್ ಹಾಕ್ತಿವಿ ಅವ್ರಿಗೆ. ಸೊ ಇವನು ಅಂತದವನಿಲ್ಲ, ಇವನು ಪರಿಮಾಣ ವಿಹೀನತ್ವ, ಪರಿಮಾಣ ಇದು ಇಷ್ಟು, ಇವನು ಇಷ್ಟು, ಇಷ್ಟು ದೊಡ್ಡವನು, ಇಷ್ಟು ಉದ್ದಕ್ಕಿರುವವನು, ಇಷ್ಟು ಅಂತ ಪರಿಮಾಣ. ಅದಕ್ಕೆ ಒಳಪಟ್ಟವನಲ್ಲ. ಯಾಕೆ ಅವನು ಒಳಪಟ್ಟವನಲ್ಲ, ಪರಿಮಾಣಕ್ಕೆ ಒಳಪಟ್ಟವನು ಯಾಕೆ ಅಲ್ಲ ಅಂದ್ರೆ, ಇದೇ ಉಪನಿಷತ್ತುಗಳಲ್ಲಿ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಅದು ಹೇಳುವಾಗ ಹೇಳ್ತಾರೆ, ಅಸ್ಥೂಲಂ ಅವನಿಗೆ ವೈಟ್. ಸ್ಥೂಲ ಅಂದ್ರೆ ಗ್ರಾಸರ್ ಅಂತ ಹೇಳ್ತಿವಿ. ಗ್ರಾಸ್ ಅಂದ್ರೆ ಏನು, ಆ ಒಂದು ಘನತೆ ಉಳ್ಳ ವಸ್ತು. ಘನತೆ ಉಳ್ಳ ವಸ್ತು ಅಂದ್ರೆ ಏನು, ಇವನು 100 ಪೌಂಡ್ ಇದ್ದಾನೆ, ಅವನು 50 ಪೌಂಡ್ ಇದ್ದಾನೆ, ಇದು ಇಷ್ಟು ಪೌಂಡ್, ಅಷ್ಟು ಪೌಂಡ್ ಅಂತ ವೈಟ್ ಹೇಳ್ತೀವಿ. ಅದಕ್ಕೆ ಸ್ಥೂಲ ಅಂತ ಕರಿತೀವಿ. ಅಸ್ಥೂಲಂ ಅವನಿಗೆ ವೈಟೇ ಇಲ್ಲ ಅಂತ ಹೇಳ್ತಾರೆ. ವೈಟೇ ಇಲ್ಲ ಅವನಿಗೆ ಅಂತ, ವೈಟೇ ಇಲ್ಲ ಅಂದ್ರೆ ಯು ಕೆನಾಟ್ ವೇ ಹಿಮ್, ಬಿಕಾಸ್ ಅವನು ಪ್ರಾಕೃತಕ್ಕೆ ವಿಷಯಕ್ಕೆ ಒಳಪಟ್ಟವನಲ್ಲ. ಅಸ್ಥೂಲಂ ಅದೀರ್ಘಂ ಅಂತಾರೆ. ಇವನು ಇಷ್ಟು ಟಾಲ್, ಎಷ್ಟು ಟಾಲ್ ಅಂತ ಅಂದ್ರೆ ಒಂದು ವಸ್ತು ಇದೆ ಅಂತ ನಾವು ಹೇಳಿದ್ರೆ ಹೌ ಮಚ್ ಇಟ್ ವೇಸ್, ಹೌ ಟಾಲ್ ಇಟ್ ಈಸ್, ಆರ್ ಹೌ ಶಾರ್ಟ್ ಇಟ್ ಈಸ್, ಹೀಗೆ ಏನು ವಾಲ್ಯೂಮ್, ಇದನ್ನ ಇಟ್ಟುಕೊಂಡು ನಾವು ವೇ ಮಾಡ್ತೀವಿ. ಇದಕ್ಕೆ ಒಳಪಟ್ಟವನಲ್ಲ, ಯಾಕೆಂದ್ರೆ ಅವನು ಅಪ್ರಾಕೃತನಾದವನು. ಸೊ ಅದಕ್ಕೆ ಅವನಿಗೆ ಪರಿಮಾಣ ವಿಹೀನತ್ವಾದ ಅಪ್ರಮೇಯ ಅಂತ, ಅಪ್ರಮೇಯ ಪರಿಮಾಣ ರಹಿತ ಪರಿಮಾಣ ವಿಹೀನತ್ವಾತ್ ಅಂತ ಅಲ್ಲಿ ಹೇಳ್ತಾರೆ. ಇನ್ನೊಂದು ಅರ್ಥ ಏನ್ ಹೇಳ್ತಾರೆ ಅಂದ್ರೆ ಆ ಅಂಬೋದನ್ನ ತಕೊಳ್ತಾರೆ. ಆ ಅಂಬೋದು ಭಗವಂತನಿಗೆ ಇರುವಂತ ಒಂದು ಕ್ವಾಲಿಟಿ ಅಂತ ಹೇಳ್ತಾರೆ. ಅದಕ್ಕೆ ಅ ಅಂತ ಯಾರಿಗೇನು ಎಲ್ಲಿನೂ ಹೆಸರೆ ಇಲ್ಲ, ಅದು ಎಕ್ಸ್ಕ್ಲೂಸಿವ್ ಏಕಾಕ್ಷರ ನಾಮ ಭಗವಂತನದು. ಅದು ಏನ್ ವಿಶೇಷ ಅಂದ್ರೆ ಅ ಅಂಬೋದಕ್ಕೆ 3 ಅರ್ಥವನ್ನ ಹೇಳ್ತಾರೆ. ಅ ಅಂದ್ರೆ ವಿರುದ್ಧ ಅಂತ. ಏನು ವಿರುದ್ಧ ಅಂದ್ರೆ ಎಲ್ಲಾ ದೋಷಗಳಿಂದ ವಿರುದ್ಧವಾದ ಗುಣ ಉಳ್ಳವನು, ಗುಣಪೂರ್ಣ ಅಂತ ಬರ್ತದೆ, ಅದಕ್ಕೆ ಪೂರ್ಣ ಅಂತ ಹೇಳಿದ್ದು. ಇನ್ನೊಂದು ಭಿನ್ನ ಅಂತ ಬರುತ್ತೆ, ಭೇದಾರ್ಥ ಅಂದ್ರೆ ಅ ಅಂಬೋದಕ್ಕೆ 3 ಅರ್ಥ. ಒಂದು ವಿರುದ್ಧವ ಎಲ್ಲಾ ದೋಷಗಳಿಂದ ವಿರುದ್ಧವಾದ ಗುಣ ಪೂರ್ಣನು ಅಂತ ಒಂದು. ಇನ್ನೊಂದು ಭೇದ, ಇವನು ಭಿನ್ನ. ಏನು ಭಿನ್ನ, ಜೀವದಿಂದ ಭಿನ್ನ, ಜಡದಿಂದ ಭಿನ್ನ, ಜೀವ ಜಡಗಳಿಂದ ಇವನು ಭಿನ್ನ. ಸೊ ಇವನು ಭಿನ್ನ ಅಂತ ಆ ಒಂದು ಭೇದವನ್ನ ಹೇಳುತ್ತೆ. ಸರ್ವ ವಿಲಕ್ಷಣತ್ವ ಭೇದವನ್ನ ಹೇಳುತ್ತೆ. ಇನ್ನೊಂದು ಅರ್ಥ ಏನು ಅಂದ್ರೆ ಅಭಾವ. ಅಭಾವ ಅಂದ್ರೆ ಯಾವತ್ತೂ ಇಲ್ಲದೆ ಇರೋದು, ಏನಿಲ್ಲ, ದೋಷಗಳೇ ಇಲ್ಲ ಅಂದ್ರೆ ಫಸ್ಟ್ ಹೇಳೋದು ದೋಷಕ್ಕೆ ವಿರುದ್ಧವಾದ ಗುಣ, ಟೋಟಲಿ ಆಪೋಸಿಟ್ ಗುಣಪೂರ್ಣ ಅಂತ ಶಬ್ದ ಅರ್ಥ. ಇನ್ನೊಂದು ಎಲ್ಲ ವಸ್ತುಗಳಿಗಿಂತ ಭಿನ್ನವಾಗಿರುವನು ಅಂತ ಅರ್ಥ. ಇನ್ನೊಂದು ಯಾವತ್ತೂ ಅವನಲ್ಲಿ ಒಂದು ದೋಷವೂ ಇಲ್ಲ ಅಂತ ಅರ್ಥ. ಸೊ ಭೇದ ವಿರುದ್ಧ ಅಭಾವ ಅಂಬೋ ಒಂದು ಅರ್ಥದಲ್ಲಿ ಅ ಅಂತ. ಸೊ ಇಲ್ಲಿ ಅ ಪ್ರಮೇಯ. ಸೊ ಹೀಗೆ ಅವನು ಚೆಂದಾಗಿ ಪ್ರಮೇಯ ಹೀಗೆ ಅವನು ತಿಳಿಯಲ್ಪಡುತ್ತಾನೆ ಅಂದ್ರೆ ನಾವು ದೇವರನ್ನ ಹೇಗೆ ತಿಳ್ಕೋಬೇಕು ಅಂಬೋದಕ್ಕೆ ಇದು 3 ಪ್ರಧಾನ ಮುಖ್ಯವಾದ ಈ ಒಂದು ಗುಣದಿಂದ ಅವನು ಭೇದಗಳಲ್ಲಿ ಕಾಣಿಸಿ ಬರ್ತಾನೆ ಅಂತ. ಹೀಗೆ ನಾವು ಜ್ಞಾನಿಗಳು ಅವರನ್ನ ತಿಳಿದಿದ್ದಾರೆ ಅಂತ, ಅದಕ್ಕೆ ಅಪ್ರಮೇಯ ಅಂತ ಹೇಳ್ತಾರೆ. ಸರಿ, ಅಕಾರ ಅಂಬುದು ತುಂಬಾ ವಿಶೇಷ ಅಂತ ಹೇಳ್ತಾರೆ. ಯಾಕೆಂದ್ರೆ ಅಕಾರದ ವ್ಯಾಖ್ಯಾನ, ಅಕಾರ ಭಗವಂತನ ಅ ಅಂಬುದು ಅಷ್ಟು ಒಂದು ಶ್ರೇಷ್ಠ ಯಾಗತ್ತೆ ಅಂದ್ರೆ ಅಂದಲೇ ಇಂದ ಬಂದದ್ದೇ ಎಲ್ಲವೂ ಹೇಳ್ತಾರೆ. ಏನೇನು ಅಂದ್ರೆ ಇವಾಗ ನಾವು ಬೃಹತಿ ಸಹಸ್ರ ನಮ್ಮ ದೇಹದಲ್ಲಿ ಇರುವಂತ ಈ ರೂಪಗಳು, ವಿಷ್ಣು ಸಹಸ್ರನಾಮ ರೂಪಗಳು ಎಲ್ಲವೂ ಹೇಳ್ತೀವಲ್ಲ, ಪ್ರತಿ ಒಂದು ಅವನ ವಿಸ್ತಾರ ಅ ಅಂಬೋ ಶಬ್ದದ ವಿವರಣೆಯನ್ನೇ ಎಷ್ಟು ಅಕ್ಷರಗಳು, ಎಷ್ಟು ವರ್ಣಗಳು, ಏನೇನು ಹೇಳ್ತಿರೋ ಎಲ್ಲವೂ ಅದನ್ನ ವ್ಯಾಖ್ಯಾನ ರೂಪವಾಗಿ ಇದೆ ಅಂತ ಹೇಳ್ತಾರೆ. ಸೊ ಆದ ಕಾರಣದಿಂದ ವ್ಯಾಖ್ಯಾನ ರೂಪವಾಗಿ ಅದಿದೆ, ಎಲ್ಲವೂ ವ್ಯಾಖ್ಯಾನವೇ ಅದು, ಆ ಶಬ್ದದ ವ್ಯಾಖ್ಯಾನ. ಸೊ ಈ ಭಗವಂತ ಅ ಅಂದ್ರೆ ಏನು ಅಂದ್ರೆ ಇದೇ ಪ್ರಧಾನವಾದ 3, ಇದನ್ನ ಅವನನ್ನ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಅಂದ್ರೆ ಅಕಾರದಿಂದ ಅವನ ತಿಳ್ಕೋಬೇಕು, ಪ್ರಮೇಯ ಅಕಾರವಾಗಿ ಅವನು ಪ್ರಮೇಯ ಆಗಿದ್ದಾನೆ ಅಂತ. ಇನ್ನೊಂದು ಬಂದು ಅಪ್ರಮೇಯ ಅಂದ್ರೆ ಪ್ರಮೇಯ ಅಂದ್ರೆ ಸಂಖ್ಯೆ ಅಂತ. ಸಂಖ್ಯೆ ಅಂದ್ರೆ ಏನು ಅಂದ್ರೆ ಅವನನ್ನ ಯು ಕೆನಾಟ್ ಕೌಂಟ್ ಹಿಮ್ ಅಂದ್ರೆ ಭಗವಂತನ ರೂಪ. ಇಲ್ಲಿ ಬಂದ ವಿಷಯನೇ, ಭಗವಂತನಿಗೆ ಎಷ್ಟು ರೂಪ, ಎಷ್ಟು ಅವತಾರಗಳು, ಎಷ್ಟು ಗುಣಗಳು, ಎಷ್ಟು ಕಾರ್ಯಗಳು ಅವನು ಮಾಡೋದು, ಯಾರನ್ನಾರು ಕೌಂಟ್ ಮಾಡಿದ್ದಾರ? ಕೌಂಟ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವನೇ ಕೌಂಟ್ ಮಾಡೋದಿಲ್ಲ ಅಂತ, ಭಗವಂತನ್ನೇ ಎಷ್ಟು ತನ್ನದು ಅಂತ ಅವನಿಗೆ ಕೌಂಟ್ ಮಾಡೋ ಶಕ್ತಿ ಇದನ್ನ ಅವನು ಕೌಂಟ್ ಮಾಡಿಲ್ಲ ಅಂತ. ಯಾಕೆಂದ್ರೆ ಅವನು ಕೌಂಟ್ ಮಾಡಿದ್ರೆ ಆ ವಸ್ತು ಸತ್ಯ ಆಗ್ಬಿಡತ್ತ, ಅವನು ಕೌಂಟ್ ಮಾಡಿಲ್ಲ ಅಂತ. ಅನಂತವಾಗಿದ್ದ ಕಾರಣದಿಂದ ಯಾರಿಂದಲೂ ಅಪ್ರಮೇಯ, ನೋಬಡಿ ಕ್ಯಾನ್ ಕೌಂಟ್ ಎನಿ ಆಫ್ ಹಿಸ್ ಕ್ವಾಲಿಟೀಸ್ ಆಗಲಿ, ರೂಪ ಆಗಲಿ, ಗುಣ ಆಗಲಿ, ಕೌಂಟ್ ಮಾಡಕ್ಕೆ ಆಗೋದೇ ಇಲ್ಲ ಅಂತ. ಅದು ಒಂದು ಮೀನಿಂಗ್ ಹೇಳ್ತಾರೆ. ಇನ್ನೊಂದು ಮೀನಿಂಗ್ ಇದು ಹೇಗಿದೆ ಅಂದ್ರೆ, ಇಲ್ಲಿ ಅಪ್ರಮೇಯ, ಆ ಪ್ರಮೇಯ ಎಂಬುದನ್ನ ತಕೊಂಡು ಅಲ್ಲಿ ಪ್ರ ಮ ಅಂತ ತಗೊಳ್ತಾರೆ. ಪ್ರ ಅಂದ್ರೆ ಪ್ರಕೃಷ್ಟವಾದ, ಉತ್ತಮವಾದದ್ದು ಅಂತ. ಮ ಅಂತ ಇಲ್ಲಿ ಬರೋ ಶಬ್ದಕ್ಕೆ, ಮ ಶಬ್ದಕ್ಕೆ ಉತ್ಪತ್ತಿ ಅಂತ ತಿಳ್ಕೊಳ್ತಾರೆ. ಮ ಶಬ್ದಕ್ಕೆ ಉತ್ಪತ್ತಿ ಎಂಬುವ ಅರ್ಥವೂ ಉಂಟು, ನಾಶ ಲಯ ಎಂಬುವ ಅರ್ಥವೂ ಉಂಟು. ನಿರ್ಮಾಣ, ಉತ್ಪತ್ತಿ, ನಿರ್ಮಾಣ, ಲಯ, ಮೂರರ್ಥವು ಮ ಶಬ್ದಕ್ಕೆ ಬರುತ್ತಂತೆ. ಸೊ ಇಲ್ಲಿ ಏನ್ ಹೇಳ್ತಾರೆ, ಅಪ್ರಮೇಯ ಅಂದ್ರೆ ಅವನನ್ನ ಯಾರು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅವನಿಗೆ ಅಪ್ಪ ಯಾರು ಇಲ್ಲ, ಅವನಿಗೆ ತಂದೆ ಯಾರು ಇಲ್ಲ ಅಂತ ಒಂದು. ಇನ್ನೊಂದು ಮ, ಅದೇ ಮ ಎಂಬೋ ಶಬ್ದಕ್ಕೆ ನಾಶ ಅಂತನೂ ಅರ್ಥ ಉಂಟು. ಸೊ ಅವನನ್ನ ಯಾರು ನಾಶ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ, ಅದು ಅಪ್ರಮೇಯ ಅಂತ ಒಂದು ಬರುತ್ತೆ. ಆಮೇಲೆ ಅಪ್ರಮೇಯ ಇನ್ನೊಂದು ಅರ್ಥ ಬರುತ್ತೆ. ಅಪ್ರಮೇಯ ಅಂದ್ರೆ ಅವನ ವಿಷಯದಲ್ಲಿ ಅವನು ತಿಳ್ಕೊಳ್ಳ, ಪ್ರಮೇಯ ಅಂದ್ರೆ ತಿಳ್ಕೊಳ್ಳುವುದಕ್ಕೆ ಬೇಕಾದ ಆ ಒಂದು ಲಕ್ಷಣಗಳು, ಜ್ಞಾನ, ಪ್ರಕೃಷ್ಟವಾದ ಜ್ಞಾನ. ಇವನಿಗೆ ಭಗವಂತನ ವಿಷಯದಲ್ಲಿ ಅವನು ತಿಳ್ಕೊಳ್ಳೋದಕ್ಕೆ ಏನೇನು ಇಲ್ಲ. ಅಪ್ರಮೇಯ ಇದು ಭಗವಂತನಿಗೆ. ಭಗವಂತ ಏನಾದ್ರು ತಿಳ್ಕೋಬೇಕಾಗಿದೆಯಾ, ಇನ್ನು ಏನಾದ್ರು ಇದೆಯಾ ಅವನು ತಿಳ್ಕೊಳ್ಳೋದಕ್ಕೆ ಜ್ಞಾನ ಅಂತ ಬಂದು ಇಲ್ಲ. ಸೊ ಆದ ಕಾರಣದಿಂದ ಸರ್ವಜ್ಞ ಅಂತ ಅರ್ಥ. ಸೊ ಅಪ್ರಮೇಯ ಎಂಬುದಕ್ಕೆ ಸರ್ವಜ್ಞ, ಅವನು ತಿಳ್ಕೊಳ್ಳುವ, ಅವನ ಪ್ರತಿಯೊಂದು ವಿಷಯವನ್ನು ಚೆಂದಾಗಿ ತಿಳ್ಕೊಂಡಿದ್ದಾನೆ. ಅವನು ತಿಳ್ಕೊಳ್ಳಬೇಕಾದ ವಿಷಯಗಳೇ ಯಾವತ್ತೂ ಇಲ್ಲ, ಅದಕ್ಕೆ ಸರ್ವಜ್ಞ ಅವನು ಅಂತ ಆ ಅರ್ಥ ಹೇಳ್ತಾರೆ. ಆಮೇಲೆ ನಾವು ಹೇಗೆ ಅವನನ್ನ ತಿಳ್ಕೊಳ್ಳೋದು ಅಂದ್ರೆ, ಅವನನ್ನ ಭಕ್ತರು ಅವರನ್ನ ಅಪ್ರಮೇಯ ಅಂತ ತಿಳ್ಕೊಂಡು ಅಲ್ಲಿ ಬಂದ ಮೂರರ್ಥ ನೋಡಿದ್ದೀವಿ, ಅದನ್ನೇ ನಾವು ತಿಳ್ಕೊಳ್ಳ. ಭಗವಂತನ ಭಕ್ತಾದಿಗಳು ಅವನನ್ನ ಪೂರ್ಣ ಅಂತ ತಿಳ್ಕೋಬೇಕು, ತಿಳಿಲಕ್ಕೆ ಯೋಗ್ಯನಾದವನು ಭಗವಂತ. ಪೂರ್ಣ ನಮ್ಗೆ ಪೂರ್ಣ ಏನಂತೂ ಗೊತ್ತಿಲ್ಲ, ಪೂರ್ಣ ನಮ್ಮ ನಮ್ಮ ಯೋಗ್ಯತೆ ಅನುಸಾರವಾಗಿ ಅವನು ಪೂರ್ಣ ಅಂತ ತಿಳ್ಕೋಬೇಕಾದ ಅಪ್ರಮೇಯ ಅವನು ಅಂತ ಅಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಬಂದು ಅಪ್ರಮೇಯ ಅಂಬೋದಕ್ಕೆ ಇದು ಲಕ್ಷ್ಮೀ ಪರವಾಗಿ ಅರ್ಥ ಕೊಡ್ತಾರೆ, ಲಕ್ಷ್ಮಿಕ್ಕಿಂತಲೂ ಶ್ರೇಷ್ಠ ಅಂಬರ್ಥ. ಇದು ಹೇಗೆ ಬರುತ್ತೆ ಅಂದ್ರೆ, ಇಲ್ಲಿ ಮಾ ಅಂಬೋದಕ್ಕೆ ಅಲ್ಲಿ ಮಾ ಅಂಬೋದು ಪ್ರ ಮ ಅ ಪ್ರ ಮ ಇಟ್ಕೊಂಡು ಮಾ ಅಂಬೋದಕ್ಕೆ ನಾವು ಉತ್ಪತ್ತಿ ನಾಶ ಇದು ಹೇಳಿದ್ದೀವಿ. ಸೊ ಮಾ ಅಂಬೋದಕ್ಕೆ ಇನ್ನೊಂದು ಅರ್ಥ ಏನು ಅಂದ್ರೆ ಲಕ್ಷ್ಮಿ ಅಂತಾನು ಅರ್ಥ ಉಂಟು. ಮಾ ನಾವು ನೋಡಿದ್ದೀವಿ, ಮಾ ಮಾ ಅಂತ ಬಂದಾಗೆಲ್ಲ ವೇದ, ವೇದಕ್ಕೆ ಅಭಿಮಾನಿಯಾದ ವೇದ ಜ್ಞಾನ, ಅದಕ್ಕೆ ಅಭಿಮಾನಿಯಾದಂತ ಲಕ್ಷ್ಮಿ, ಅದು ಶ್ರೀರೂಪ, ಇದೆಲ್ಲ ನೋಡಿದ್ದೀವಿ, ಅದನ್ನ ಇಲ್ಲಿ ತಗೊಳ್ಳು. ಸೊ ಇಲ್ಲಿ ಏನಾಯ್ತು ಅಂದ್ರೆ ಪ್ರಮಾ ಅಂತ ಬಂದ್ರೆ ಪ್ರಕೃಷ್ಟವಾದ ಜ್ಞಾನವುಳ್ಳ ಲಕ್ಷ್ಮಿ, ಪ್ರಕೃಷ್ಟನಾದ ಭಗವಂತನ ಜ್ಞಾನವುಳ್ಳ ಲಕ್ಷ್ಮಿ ಪ್ರಮಾ ಆಗ್ತಾಳೆ. ಸೊ ಪ್ರಮೇಯ ಹೇಗಾಗತ್ತೆ ಅಂದ್ರೆ ಪ್ರಮಾ ಪ್ಲಸ್ ಇ, ಅ ಪ್ಲಸ್ ಇ ಮೇ ಆಗತ್ತೆ. ಆ ಪ್ಲಸ್ ಪ್ರಮಾ ಮಾ ಪ್ಲಸ್ ಇ ಮೇ ಆಗತ್ತೆ, ಮಾ ಪ್ಲಸ್ ಇ ಮಾಡಿದ್ರೆ ಮೇ ಆಗತ್ತೆ. ಸೊ ಮಾ ಹೇಳಿದೇವು ಪ್ರಮಾ ಅಂದ್ರೆ ಲಕ್ಷ್ಮಿ. ಈ ಮಂದ್ರೆ ಏನು, ಈ ಮಂದ್ರೆ ಆ ಒಂದು ಅವಳಿಗೆ ಐಶ್ವರ್ಯಾದಿ ಸರ್ವ ಶಕ್ತಿ ಮಾತ್ರ ಅಲ್ಲ, ಭಗವಂತನ ಅವಳು ನೋಡೋವಾಗ ಅವಳಿಗೆ ಯಾವತ್ತೂ ವಿಸ್ಮಯ. ಈ ಎಂಬುದಕ್ಕೆ ಐಶ್ವರ್ಯ ಎಂಬ ಅರ್ಥವು ಉಂಟು, ಇನ್ನೊಂದು ವಿಸ್ಮಯ ಆಗ್ತಾಳಂತ. ಸೊ ಇಲ್ಲಿ ಪ್ರಮೇಯ ಅಂದ್ರೆ ಅವಳಿಗೆ ಲಕ್ಷ್ಮಿಗೆ ವಿಸ್ಮಯ ಮತ್ತು ಐಶ್ವರ್ಯಾದಿಗಳನ್ನ ಯಾಪಯತಿ ಅಂದ್ರೆ ಕೊಡುವನ. ಪ್ರಮೇಯ ಪ್ರಕೃಷ್ಟವಾದ ಮಹಾಲಕ್ಷ್ಮಿಗೆ ಐಶ್ವರ್ಯ ವಿಸ್ಮಯ ತನ್ನಲ್ಲಿ ವಿಸ್ಮಯ ಮುಂತಾದ ಕ್ವಾಲಿಟೀಸ್ ಅನ್ನ ಯಾ ಕೊಡುವವನು, ಲಕ್ಷ್ಮಿಗೆ ಐಶ್ವರ್ಯವನ್ನ ಕೊಡುವವನು ಎಂಬ ರೂಪದಲ್ಲಿನೂ ಅಪ್ರಮೇಯ ಅಂದ್ರೆ ಲಕ್ಷ್ಮಿಯಲ್ಲಿ ಅವನು ವಿಶೇಷವಾಗಿ ಇಟ್ಟಿರುವಂತ ರೂಪ ಅಪ್ರಮೇಯ ಆಗತ್ತೆ. ಸೊ ಅಪ್ರಮೇಯ ಅಂತ ಹೇಳಿದ್ರೆ ಲಕ್ಷ್ಮಿ ಸಹಿತ ನಾರಾಯಣನೇ ಬಂದು ಬಿಡ್ತಾನ, ಇದಾಗತ್ತೆ. ಆಮೇಲೆ ಇನ್ನೊಂದು ಸಪರೇಟ್ ಆಗಿ ಆ ಪ್ರಮೇಯ ಅ ಅಂದ್ರೆ ಪ ಪೂರ್ಣ ಅವನು ಒಂದೊಂದಕ್ಕೇನೋ ಒಂದೊಂದಾಗೆ. ಆ ಅಂದ್ರೆ ನೀನು ಪೂರ್ಣ, ಪ್ರ ಅಂದ್ರೆ ನೀನು ಪ್ರಕೃಷ್ಟ, ಮೇ ಅಂದ್ರೆ ಜ್ಞಾನಕ್ಕೆ ಒಡೆಯ ನೀನು ಅಂತ ಹೀಗೆ ಒಂದೊಂದಾಗೆ ಹೇಳೋದು. ಹೀಗೆ ಅದೊಂದು, ಇನ್ನೊಂದು ಮೀನಿಂಗ್ ಕೊಡ್ತಾರೆ. ಪ್ರಮೇಯ ಅಂದ್ರೆ, ಜ್ಞಾನ ಸಿಕ್ಕುವಂತದ್ದು, ಜ್ಞಾನದಿಂದ ತಿಳ್ಕೊಳ್ಳೋದು. ಜ್ಞಾನದಿಂದ ಯಾವುದನ್ನ ತಿಳ್ಕೊಳ್ತೀವಿ, ಅನೇಕ ವಸ್ತುಗಳನ್ನ ತಿಳ್ಕೊಂಡನು ಜೀವ, ಜೀವ ಇದಾನೆ, ಜೀವನ ಲಕ್ಷಣ ಏನು, ಇದೆಲ್ಲ ನಾವು ತಿಳ್ಕೊಳ್ತೀವಿ. ಸೊ ಇದು ಎಲ್ಲಿಂದ, ಶಾಸ್ತ್ರದಿಂದ ನಾವು ತಿಳ್ಕೊಳ್ತೀವಿ. ಸೊ ಇಲ್ಲಿ ಪ್ರಮೇಯ ಅಂದ್ರೆ ಜೀವ, ಜೀವ ಅಂತ ಆಗತ್ತೆ, ಜೀವದ ಲಕ್ಷಣ ಇದೆಲ್ಲ ನಾವು ತಿಳ್ಕೊಳ್ತೀವಿ. ಜೀವ ಇದಾನೆ, ಅವನ ಪ್ರಾಕೃತ ಇದೆಲ್ಲ ತಿಳ್ಕೊಳ್ತೀವಿ ನಾವು. ಸೊ ಈ ಜೀವನಕ್ಕಿಂತ ಅಂದ್ರೆ ವಿಲಕ್ಷಣ, ಈ ಜೀವನಕ್ಕಿಂತ ವಿಲಕ್ಷಣನಾಗಿ ಇರುವನು ಅವನು ಅಪ್ರಮೇಯ ಅಂತ, ಅಪ್ರಮೇಯ ಅರ್ಥ. ಸೊ ಇನ್ನೊಂದು ನಾವು ನೋಡಿದ್ದೀವಿ, ಅ ಅಂದ್ರೆ ಪೂರ್ಣ, ಪ್ರ ಅಂದ್ರೆ ಪ್ರಕೃಷ್ಟ, ಮಾ ಅಂದ್ರೆ ಜ್ಞಾನ ರೂಪಿ. ಸೊ ಹೀಗೆ ಅಪ್ರಮೇಯ ಎಂಬುವ ಶಬ್ದಕ್ಕೆ ಅನೇಕ ಸುಮಾರು 10-12 ಅರ್ಥಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಷ್ಟು ರೂಪದಿಂದ ದೇವರ ಈ ಗುಣವನ್ನ ನಾವು ಚಿಂತನೆ ಮಾಡಿದ್ರೆ ದೇವರ ಬಗ್ಗೆ ನಮ್ಗೆ ಏನಾಗತ್ತ, ದೇವರು ಎಂಬುದು ನಮ್ಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗತ್ತ, ಅವನಲ್ಲಿ ದೋಷ ಇಲ್ಲ. ಇದಕ್ಕೆ ನಮ್ಗೆ ಏನು ಪ್ರಯೋಜನ ಆಗತ್ತೆ ಅಂದ್ರೆ, ಯಾರೇ ಏನೋ ಒಂದು ಕಥೆ ಹೇಳಿದ್ರು, ರಾಮ ಅವತಾರ ಅಂದ್ರೆ ರಾಮ ಅತ್ತಿದ್ದಾನೆ, ಏನು ದೋಷ ಹೇಳಿದ್ರು ಅದು ಇಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ದೇವರ ಬಗ್ಗೆ ಒಂದು ಸರಿಯಾದ ತಿಳುವಳಿಕೆ ಫಸ್ಟ್ ನಮ್ಗೆ ಬರುತ್ತೆ, ಅದ್ರ ಮೂಲಕವಾಗಿ ನಮ್ಗೆ ಸಾಧನೆಯನ್ನು ಚೆನ್ನಾಗಾಗತ್ತೆ, ಅವನ ನೆನಪು ಬರುತ್ತೆ, ಲಕ್ಷ್ಮಿ ಕಟಾಕ್ಷದಿಂದ ಲಕ್ಷ್ಮಿ ಅನುಗ್ರಹವೂ ನಮಗೆ ಬರುತ್ತೆ ಲಕ್ಷ್ಮಿ ಮೂಲಕವಾಗಿ. ಯಾಕೆಂದ್ರೆ ಈ ಅಜ್ಞಾನ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ದುರ್ಗಾದೇವಿಯನ್ನೇ ಕೊಡ್ತಾಳಂತೆ. ದುರ್ಗಾದೇವಿ ದೇವರ ನೆನಪು ನಮ್ಗೆ ಬರದೆ ದುರ್ಗಾದೇವಿ ಅದಕ್ಕೆ ಒಂದು ತೆರೆ ಹಾಕ್ತಾಳಂತೆ, ಆ ತೆರೆ ಹೋಗತ್ತಂತೆ ನಮ್ಗೆ. ಸೊ ಹೀಗೆ ಅಪ್ರಮೇಯ ಎಂಬುವ ಶಬ್ದ, ಅಪ್ರಮೇಯ ಸದಾ ಅವನು, ಈ ಒಂದು ಯಾವಾಗ್ಲೂ ಅವನು ಅಪ್ರಮೇಯನಾಗೇ ಇದ್ದಾನೆ ಅಂತ ಅಲ್ಲಿ ಅಪ್ರಮೇಯ ಸದಾ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಅಲ್ಲಿ ಬಂದು ಈ ರೂಪದ ಚಿಂತನೆಯನ್ನ ಕೊಡ್ತಾರೆ. 25th ಅಲ್ಲಿ ಆ ರೂಪ ಬರುತ್ತೆ. ಇಲ್ಲಿ ಏನ್ ಹೇಳ್ತಾರಂದ್ರೆ, ಈ ಒಂದು ಪದ್ಯದಲ್ಲಿ ಒಂದು ಪ್ರಧಾನವಾಗಿ ಅರ್ಜುನನ ವಿಶ್ವರೂಪ, ಅವನು ವಿಶ್ವರೂಪಾಧ್ಯಾಯ, ಇದು ಗೀತೆಯಲ್ಲಿ ಬಂದ 11ನೇ ಅಧ್ಯಾಯದ ಇಲ್ಲಿ ಹೇಳ್ತಾ ಇದ್ದಾರೆ, ಈ ವರ್ಸ್ಲಿ ಹೇಳ್ತಾ ಇದ್ದಾರೆ. ಪ್ಲಸ್ ಇಲ್ಲಿ ವ್ಯಾಖ್ಯಾನಕಾರರು ಇದಕ್ಕೆ ಯಶೋಧಾದೇವಿಗೆ ಅವನು ತೋರಿಸಿದ ಅದನ್ನು ಹೇಳ್ತಾರೆ. ಅವರಿಗೆ ಏನು ತೋರಿಸಿದ ಅಂದ್ರೆ, ಇಲ್ಲಿ ಬರುವಂತದ್ದು ವಿಶೇಷ ಬಂದು ಅವನ ಅನಂತ ಅನಂತ ವ್ಯಾಪಾರಗಳನ್ನ ಇಲ್ಲಿ ಹೇಳ್ತಾರ. ದೇವರು ಮಾಡ್ತಾನೆ, ಒಂದೇ ರೂಪದಿಂದ ಅವನು ಮಾಡಿದ್ದು, ಒಂದೇ ಕಾಲದಲ್ಲಿ ಮಾಡಿ ತೋರಿಸಿದಾನೆ. ಈ ಇಬ್ಬರಿಗೇನು ಅವನು ತೋರಿಸುವಾಗ ಒಂದೇ ಕಾಲ ಒಂದೇ ರೂಪ ಅಟ್ ಎ ಟೈಮ್ ಸೇಮ್ ಟೈಮ್ ಎಲ್ಲವೂ ತೋರಿಸ್ತಾನಂತ ಇದು ಹೇಳ್ತಾರೆ. ಈ ಪದ್ಯ ಹೇಗಿದೆ, ಒಂದನಂತಾನಂತ ರೂಪಗಳೊಂದು ರೂಪದೊಳಿಹವು ಲೋಕಗಳ ಒಂದೇ ಕಾಲದಿ ಸೃಷ್ಟಿಸಿತಿ ಮೊದಲಾದ ವ್ಯಾಪಾರ ಒಂದೇ ಕಾಲದಿ ಮಾಡಿ ತಿಳಿಸದೆ ಸಂದನಿಸಿಕೊಂಡಿಪ್ಪ ಜಗದೊಳು ನಂದ ನಂದನರನದೊಳಿಂದಿರಾತ್ಮ ಜಗೆ ತೋರಿಸನೆ ಅಂತ ಹೇಳ್ತಾರೆ. ನಂದನಂದನ ನಂದಗೋಪನ ಮಗನಾಗಿ ಅವತಾರ ಮಾಡಿದ್ದ ಅವನು, ಮಾಡಿದ ಶ್ರೀಕೃಷ್ಣ ಏನ್ ಮಾಡಿದ, ಯುದ್ಧದೊಳಗೆ ರಣರಂಗದಲ್ಲಿ ಇದನ್ನ ತೋರಿಸಿದ್ದಾನೆ ಅಂತ ಹೇಳ್ತಾರೆ. ಕಂಡವರು ಉಂಟು, ಕಂಡು ಅದನ್ನ ಬರೆದಿಟ್ಟವರು ಉಂಟು. ಇಂದ್ರನ ಅವತಾರನಾದಂತ ಅರ್ಜುನ, ಇಂದ್ರಾತ್ಮಜನಾದಂತ ಅರ್ಜುನ ರಣಗಳ ಅಂದ್ರೆ ಯುದ್ಧದಲ್ಲಿ ಅದನ್ನ ತೋರಿಸಿದ ಕೃಷ್ಣ, ಅವನು ಕೇಳಿದ್ದ ಇವನು ತೋರಿಸಿದ ಅಂತ ಇಲ್ಲಿ ಹೇಳ್ತಾರೆ. ಇದೇನು ಒಂದನ ಏನು ತೋರಿಸಿದ, ಒಂದು ಅನಂತಾನಂತ ರೂಪಗಳ ಒಂದು ಅಂದ್ರೆ ಅವನ ಒಂದು ರೂಪದಲ್ಲಿ, ಭಗವಂತನ ಒಂದು ರೂಪದೊಳಗೆ ಅನಂತಾನಂತ ರೂಪಗಳು ತೋರಿಸಿದಾನ. ಅನಂತಾನಂತ ರೂಪಗಳಲ್ಲಿ ಅನಂತಾನಂತ ಕಾರ್ಯಗಳನ್ನು ಅವನು ತೋರಿಸಿದ್ದಾನೆ. ಒಂದು ರೂಪದೊಳ ಇಹ ಅನಂತಾನಂತ ರೂಪದಲ್ಲಿ ಅನಂತಾನಂತ ಲೋಕಗಳು ತೋರಿಸಿದ್ದಾನೆ. ಆಮೇಲೆ ಅದು ಎಲ್ಲವೂ ಹೇಗೆ ತೋರಿಸಿದ್ದಾನೆ ಅವನು ಅಂದ್ರೆ, ಒಂದೇ ಕಾಲದಿ ತೋರಿಸಿದ್ದಾನೆ ಅಂತ ಹೇಳ್ತಾರೆ. ಇದು ಏನು ಒಂದೇ ಕಾಲದಿ ಹೇಗೆ ತೋರಿಸಿದ್ದಾನೆ ಅಂದ್ರೆ, ಇದು ಒಂದು ಅಚಿಂತ್ಯ ಅದ್ಭುತ ಶಕ್ತಿ ಮಾತ್ರ ಇಲ್ಲ, ಈ ಶಕ್ತಿಯನ್ನ ಅದು ಬರುತ್ತೆ. ನಮ್ಗೆ ಎಲ್ಲರೂ ಏನೋ ಇದು ಕೇಳಿದ್ದೀವಿ, ರಣರಂಗದಲ್ಲಿ ಅರ್ಜುನ ಕೇಳ್ತಾನ, ನಿನ್ನ ಐಶ್ವರ್ಯ ರೂಪವನ್ನ ನನ್ಗೆ ನೀನು ತೋರಿಸು ಅಂತ ಕೇಳಿದಾಗೆ ಅಲ್ಲಿ ಅವನು ಕೃಷ್ಣ ತೋರಿಸ್ತಾನ. ಅದಕ್ಕೆ ಹೇಳುವಾಗ ಅವನು ಹೇಳ್ತಾನೆ, ನೀನು ಇದು ನೋಡಬೇಕಂದ್ರ ಈ ಒಂದು ಈ ಕಣ್ಣಿನಿಂದ ಈ ಪ್ರಾಕೃತ ಈ ಕಣ್ಣಿನಿಂದ ಆಗೋದಿಲ್ಲ, ದಿವ್ಯ ಚಕ್ಷುಸನ್ನ ನಿನ್ಗೆ ಕೊಡ್ತೀನಿ ಅಂದ್ರೆ ಮಾನುಷ ಚಕ್ಷುಸಿಂದ ಇದು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ದಿವ್ಯ ಚಕ್ಷುಸನ್ನ ಕೊಡ್ತಾನೆ, ಕೊಟ್ಟು ತೋರಿಸ್ತಾನೆ. ಆ ದಿವ್ಯ ಚಕ್ಷುಸ ಮೂಲಕವಾಗ ಅವನಿಗೇನು ನೋಡ್ತಾನಂದ್ರೆ ಒಂದೇ ಒಂದೊಂದು ಅದು ವಿವರಣ ಪೂರ್ತಿಯಾಗಿ ಅವ್ರು ತೋರಿಸ್ತಾ ಬರ್ತಾರೆ ಏನೇನು ಹೇಗೆ ಹಾಗೆಲ್ಲ ಇತ್ತು ಅಂತ. 11ನೇ ಅಧ್ಯಾಯದಲ್ಲಿ ಹೇಳ್ತಾರೆ ಹೇಗಿತ್ತು ಅಂದ್ರೆ, ಫಸ್ಟ್ ಹೇಳ್ತಾನೆ ಕೃಷ್ಣ ನೋಡ್ತಾನಂತ ಅರ್ಜುನ ನೋಡೋವಾಗ ನಾನಾ ವರ್ಣಗಳು ದೇವರ ವರ್ಣಗಳು ಅಂದ್ರೆ ಬಣ್ಣಗಳು ಆ ದೇವರಿಗೆ ಇರುವಂತ ಎಲ್ಲಾ ಬಣ್ಣಗಳು ನೋಡ್ತಾನಂತ ಅವನು ಎಲ್ಲಾ ಬಣ್ಣಗಳು ನೋಡ್ತಾನೆ. ಮತ್ತು ಅಲ್ಲಿ ಸಹಸ್ರ ಒಂದಲ್ಲ ನೋಡ್ತಾ ನೋಡ್ತಾ ಇರೋವಾಗ ಅದು ಎಲ್ಲವೂ ಒಂದೇ ರೂಪದಲ್ಲಿ ಅಂತ ಹೇಳ್ತಾರ, ಅನೇಕ ರೂಪ ಇಲ್ಲ ಒಂದೇ ಕೃಷ್ಣನ ರೂಪ. ಆ ಕೃಷ್ಣನ ರೂಪದಲ್ಲಿಯೇ ಅನಂತ ಬಣ್ಣಗಳ ಬಣ್ಣ ನೋಡೋದು ಅಂತಲ್ಲ ಬಣ್ಣದಿಂದ ಇರುವಂತ ನಾವು ನೋಡ್ತೀವಲ್ಲ ವಾಸುದೇವ ವಾಸುದೇವ ರೂಪ ಬಣ್ಣ, ಸಂಕರ್ಷಣ ರೂಪ, ಪ್ರದ್ಯುಮ್ನ ರೂಪ, ಅನಿರುದ್ಧ ರೂಪ ಅಂತ ಈ ರೂಪಗಳ ಬಣ್ಣವನ್ನ ನೋಡ್ತಾನಂತ, ಡಿಫ್ರೆಂಟ್ ಶೇಡ್ಸ್ ಅದಲ್ಲಿ ಮಾಡುವಂತ ಕಾರ್ಯಗಳನ್ನ ನೋಡ್ತಾನಂತ. ಅಲ್ಲೇ ವಸು ರುದ್ರ ವಸು ಗಣಗಳು ವಸು ಗಣಗಳನ್ನ ನೋಡ್ತಾನೆ, ರುದ್ರ ಗಣಗಳನ್ನ ನೋಡ್ತಾನೆ, ಆದಿತ್ಯ ಗಣಗಳನ್ನ ನೋಡ್ತಾನೆ, ಮರುತ್ತು ಗಣಗಳನ್ನ ನೋಡ್ತಾನೆ, ಗಣಗಳೆಲ್ಲ ನೋಡ್ತಾನಂತ. ಆಮೇಲೆ ಅನೇಕ ವಕ್ರಂ ಅನೇಕ ನಯನಂ ಅನೇಕ ಸಹಸ್ರ ಸಹಸ್ರ ನಯನಗಳು ಕಣ್ಣುಗಳು ಎಲ್ಲಿ ನೋಡಿದ್ರು ದೇವರ ಕಣ್ಣು ಎಲ್ಲಿ ನೋಡಿದ್ರು ದೇವರ ಮುಖ ಕಾಣತ್ತು ಅಂತ. ಅದು ಹೇಗಿರುತ್ತೆ ಅಂದ್ರೆ ಹೇಳ್ತಾರೆ ಎಲ್ಲರೂ ಅದು ಸಿನಿಮಾಲಿ ತೋರಿಸುವಂತೆ ಎಲ್ಲರೂ ಹೋಗಿ ಅವನ ಬಾಯಲ್ಲಿ ಬೀಳೋದು ಹಾಗಲ್ಲ ಅಂತ. ಅವನ ಬಾಯಿ ಅಷ್ಟು ದೊಡ್ಡದಾಗತ್ತಂತ, ಅವರು ಬಂದು ಇವ್ರ ಬಾಯಲ್ಲಿ ಬೀಳೋದು ಅಂತಿಲ್ಲ, ಇವರ ಬಾಯೇ ಎಲ್ಲ ಪೂರ್ತಿ ಒಂದು ಒಂದು ನೋಡ್ತಾ ಇರುವಾಗ ಕೃಷ್ಣನ ಆ ವಿಶ್ವರೂಪದ ಬಾಯಿ ಕಾಣಿಸುತ್ತಂತೆ. ಬಾಯಿ ನೋಡ್ತಾ ನೋಡ್ತಾ ಇರದ ಬಾಯಲ್ಲಿ ಇರುವಂತ ಹಲ್ಲುಗಳು ಕಾಣಿಸುತ್ತಂತೆ, ಹಲ್ಲು ನೋಡ್ತಾ ನೋಡ್ತಾ ಹೋಗ್ತಾನಂತ ಹಲ್ಲಲ್ಲಿ ಇರುವಂತ ಇನ್ಬಿಟ್ವೀನ್ದ ಹಲ್ಲುಗಳು ಆ ಒಂದು ಜಾಗ ಇರುತ್ತೆ ನೋಡಿ ಆ ಒಂದು ಕ್ರ್ಯಾಕ್ ಜಾಗ ಇರುತ್ತಾನೆ ಅದು ಕಾಣಿಸುತ್ತಂತ. ಆ ಹಲ್ಲು ಅದು ಅಲ್ಲೂ ಅದು ದೊಡ್ಡದಾಗ್ತಾ ಆಗ್ತಾ ಬಾಯೇ ದೊಡ್ಡದಾಗ್ತಾ ಆಗ್ತಾ ಈ ಒಂದು ದುಷ್ಟರ ಸೈನ್ಯಗಳು ಇದೆಲ್ಲವೂ ಬಾಯಲ್ಲಿ ಎಂದ್ರೆ ಅದೇ ದೊಡ್ಡದಾಯ್ತು. ದೊಡ್ಡದಾದಾಗ ಆ ಸೈನಿಕರು ಎಲ್ಲರೂ ಆ ದುರ್ಯೋಧನನ ಜನರು ಎಲ್ಲರೂ ಆ ಬಾಯಲ್ಲೇ ಬಂದು ಇರಬೇಕಲ್ಲ, ಬಾಯಲ್ಲಿ ಹೋಗಿ ಸಿಕ್ಕಿ ಆ ಒಂದು ಅವರು ಅವರು ಪಡುವಂತ ಅವಸ್ಥೆಗಳು ನೋಡ್ತಾನಂತ. ನೋಡ್ಲಿಕ್ಕೆ ಅವನಿಗೆ ಆಗ್ತಾ ಇಲ್ಲ ಅಂತ. ಯಾಕೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅವನು ಈ ಮನುಷ್ಯ ಅವತಾರದಲ್ಲಿ ಇದ್ದ, ಇಂದ್ರನು ನೋಡಿದ್ದ ಈ ದಿವ್ಯ ದೃಷ್ಟಿ ದಿವ್ಯ ರೂಪವನ್ನ ವಿಶ್ವರೂಪವನ್ನ ಹೇಳ್ತಾರೆ. ವಿಶ್ವರೂಪ ಅಂತ ಅಲ್ಲಿ ಹೇಳುವಾಗ ವಿಶ್ವರೂಪ ಅಂದ್ರೆ ಅದನ್ನು ಆಚಾರ್ಯರು ತುಂಬಾ ಚೆಂದಾಗಿ ಹೇಳ್ತಾರೆ. ವಿಶ್ವರೂಪ ಅಂದ್ರೆ ಇದು ತುಂಬಾ ಬೇರೆ, ಇದು ವಿಭೂತಿ ರೂಪ ಅಲ್ಲ, ಇದು ಅವತಾರ ರೂಪ ಅಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ವಿಭೂತಿ ರೂಪ ಅಂತ ನೀವು ತಗೊಂಡ್ರೆ ವಿಭೂತಿ ರೂಪ ಅಂತ ಏನು ನಾವು ನೋಡಿದೀವಿ ವಿಭೂತಿ ಸಂಧಿಯಲ್ಲಿ ಒಂದೊಂದು ಪದಾರ್ಥದಲ್ಲೂ ಒಂದೊಂದು ವಿಶೇಷ ಇರುವಂತ ರೂಪಗಳಾಗತ್ತೆ. ಅಂದ್ರೆ ಒಂದು ಅಧಿಷ್ಠಾನ ಅಧಿಷ್ಠಾನದಲ್ಲಿ ಇರುವಂತ ರೂಪಗಳು ಒಂದೊಂದು ಒಂದೊಂದು ಇರತ್ತೆ. ಅಂದ್ರೆ ಒಳಗೆ ಒಳಗೆ ಇರು ವಿಭೂತಿ ರೂಪ ಅಂದ್ರೆ ಅದು ಒಳಗೆ ಇರುವಂತ ರೂಪ ಆಗತ್ತೆ. ಅಂತರ್ಯಾಮಿ ರೂಪ ಅಂದ್ರೆ ಒಂದೊಂದು ವಸ್ತು ಒಳಗೆ ಇರುವಂತ ಆಗತ್ತೆ. ಬಟ್ ವೇರ್ ಎಸ್ ವಿಶ್ವರೂಪ ಅಂದ್ರೆ ಒಳಗೆ ಇರುವ ರೂಪ ಮಾತ್ರ ಅಲ್ಲ, ಹೊರಗೇನೂ ಒಳಗೇನೂ ಎಲ್ಲದಲ್ಲಿನೂ ಎಲ್ಲ ಕಾಲದಲ್ಲಿನೂ ಇರುವಂತ ವಿಶ್ವರೂಪ ಅಂತ ಒಂದು ಅದು ಒಂದು ವಿಶ್ವಂ ರೂಪ ಯಸ್ಯ ವಿಶ್ವರೂಪ ಅಂತ ಹೇಳ್ತಾರೆ. ಆಮೇಲೆ ವಿಶ್ವಂ ರೂಪಯತಿ ಎಲ್ಲವನ್ನೂ ತೋರಿಸಬಲ್ಲವಂತ ರೂಪ ಅಂತ ಇದನ್ನ ಹೇಳಿ ಈ ರೂಪವನ್ನ ಅವನು ನೋಡ್ತಾ ನೋಡ್ತಾ ಹೋಗ್ತಾನಂತೆ. ಅಲ್ಲಿ ನೋಡ್ತಾ ಹೋಗುವಾಗ ಇನ್ನು ಏನು ನೋಡ್ತಾನಂದ್ರೆ ಇದು ಎಷ್ಟು ಅದ್ಭುತವಾಗಿರತ್ತೆ, ಅದ್ಭುತ ದರ್ಶನಗಳೆಲ್ಲ ಕಾಣಿಸತ್ತಂತ. ಅಂದ್ರೆ ಏನ್ ಅದ್ಭುತ ದರ್ಶನಗಳು ಅಂದ್ರೆ ದೇವರ ನಾವು ಅನೇಕ ಆಭರಣದಿಂದ ಚಿಂತನೆ ಮಾಡ್ತೀನಿ, ಅಲ್ಲಿ ಒಂದೇ ರೂಪದಲ್ಲಿ ಅನೇಕ ರೂಪಗಳು ಸಹಸ್ರ ಸಹಸ್ರ ರೂಪಗಳು ಕಾಣಿಸುತ್ತಂತೆ. ಅಟ್ ದ ಸೇಮ್ ಸ್ಪ್ಲಿಟ್ ಸೆಕೆಂಡ್ ನೋಡ್ತಾನೆ ಅಲ್ಲಿ ಒಂದೊಂದಕ್ಕೇನು ಅನೇಕ ಅನಂತ ಆಭರಣಗಳು ಇರತ್ತಂತೆ. ಆಭರಣಗಳು ಇರತ್ತಂತೆ, ಆ ಗಂಧ ಒಂದೊಂದಲೇನು ಒಂದೊಂದು ಗಂಧ ಅನುಲೇಪವಾಗಿ ಅನುಲೇಪ ಆಡ್ಕೊಂಡು ಇರತ್ತಂತೆ. ಮತ್ತು ಅಲ್ಲಿ ಅವನು ಯಜ್ಞ ಎಲ್ಲಾ ಯಜ್ಞಗಳು ನೋಡ್ತಾನಂತ, ಎಲ್ಲಾ ಸರ್ವ ಯಜ್ಞ ಅಂದ್ರೆ ಎಲ್ಲ ಊಟ ಮಾಡೋದು ಅದು ಯಾಗಶಾಲೆಯಲ್ಲಿ ಇರುವಂತ ಯಜ್ಞ ಮಾತ್ರ ಇಲ್ಲ, ಅನೇಕ ಜ್ಞಾನ ಯಜ್ಞ ಏನೇನು ಯಜ್ಞ ಇದೆಯೋ ನಾವು ನೋಡಿದೀವಿ ಭೂತಿಸಂದಿ ಇಲ್ಲಿ ಇರುವಂತ ಎಲ್ಲಾ ಯಜ್ಞಗಳನ್ನು ಯಜ್ಞ ಭೋಕ್ತನಾಗಿ ಅವನು ನೋಡ್ತಾನಂತ. ಅದು ನೋಡೋವಾಗ ಹರಿತ್ವರ್ಣದಿಂದ ಒಂದು ಗ್ರೀನ್ ಕಲರು ಕಾಣಿಸ್ತದೆ, ಆ ಕಲರ್ ಅನೇಕ ಬಣ್ಣ ಒಂದೊಂದಲಿನ ಒಂದೊಂದು ಬಣ್ಣದಿಂದ ಅವನು ಕಾಣಿಸ್ತಾನಂತ. ಮತ್ತು ಆ ಪಂಚ ಭೇದವನ್ನ ಕಾಣಿಸ್ತಾನ ಅಟ್ ದ ಸೇಮ್ ಟೈಮ್, ಅದೇ ಸ್ಪ್ಲಿಟ್ ಸೆಕೆಂಡ್ಲಿ ಒಂದೊಂದು ಕೃಷ್ಣನನ್ನು ನೋಡ್ತಾನಂದ್ರೆ, ಆ ಕೃಷ್ಣನನ್ನ ಹೇಗೆ ನೋಡ್ತಾನಂದ್ರೆ ಪಂಚ ಭೇದದಿಂದ. ಅಂದ್ರೆ ಅವನಿರೋದು ಒಂದು ಯಜ್ಞ ಆಗತ್ತೆ, ಯಜ್ಞವನ್ನ ನೋಡ್ತಾನೆ, ಅಲ್ಲಿ ಒಂದು ಆಕಾರವಾಗಿರ್ತಾನೆ, ಆಕಾರನಾಗಿದ್ದನು ಆ ಯಜ್ಞಕ್ಕಿಂತ ಆ ಜಡಕ್ಕಿಂತಲೂ ಭಿನ್ನನಾಗಿದ್ದಾನೆ, ಅಲ್ಲಿ ಮಾಡುವಂತ ಮುನಿಗಳಿಗಿಂತಲೂ ಭಿನ್ನನಾಗಿರ್ತಾನೆ. ಸೊ ಹೀಗೆ ಪಂಚ ಭೇದವನ್ನು ಅಲ್ಲಿ ಕಾಣಿಸ್ತಾನಂತ. ಆಮೇಲೆ ಅವನನ್ನ ದೇವ ಅಂತ ನೋಡ್ತಾನೆ. ದೇವ ಅಂದ್ರೆ ದಿವು ಕ್ರೀಡಾ, ಅವನು ಕ್ರೀಡಾಮಯ ರೂಪವನ್ನು, ಕ್ರೀಡಾ ವಿಚಿಕಿತ್ಸಾ ವ್ಯವಹಾರ ಸ್ತುತಿ ಸ್ವಪ್ನ ಕಾಂತಿ ಸ್ಥಿತಿ ಅಂತ ಅನೇಕ ಮೀನಿಂಗ್ ಇದ್ದು ದೇವ ಶಬ್ದಕ್ಕಿರುವಂತ ಎಲ್ಲವೂ ಅವನಿಗೆ ಅಲ್ಲಿ ದೇವರು ತೋರಿಸಿಕೊಡ್ತಾನಂತ. ಸೊ ಹೀಗೆ ಒಂದೊಂದು ನೋಡ್ತಾನೆ. ಮತ್ತು ಅವನಿಗೆ ಆದಿ ಅಂತ್ಯ ಎಲ್ಲಿ ನೋಡ್ತಾ ಹೋದ್ರೆ ಎಲ್ಲರೂ ಎಂಡ ಆಗತ್ತಾ ನೋಡಿದ್ರೆ ಎಂಡೇ ಆಗೋದಿಲ್ಲ ಅಂತ. ಆದಿನೂ ಇಲ್ಲ ಅಂತ್ಯವೂ ಇಲ್ಲ ಅವನಿಗೆ, ಮಧ್ಯವೂ ಇಲ್ಲ ಅಂತ ಹೇಳಿ, ಆದಿ ಇಲ್ಲ ಅಂತ್ಯ ಇಲ್ಲ ಮಧ್ಯ ಆಗಿ ಬರುತ್ತೆ, ಮಧ್ಯನೂ ಇಲ್ಲ. ಅವನನ್ನ ಕಿರೀಟಿಯಾಗಿ ನೋಡ್ತಾನ ಅವನಿಗೆ. ಮತ್ತು ಅವನಿಗೆ ಅನೇಕ ಆಯುಧಗಳು, ಮುಖ್ಯವಾಗಿ ಇಲ್ಲಿ ಚಕ್ರ ಮತ್ತು ಗದಾ ಆಯುಧ, ಬಿಕಾಸ್ ರಣರಂಗದಲ್ಲಿ ನೋಡ್ತಾನೆ. ಸೊ ಹೀಗೆ ಅನಂತ ಆಯುಧದಿಂದಲೂ ಕೃಷ್ಣನನ್ನ ಅವನು ನೋಡ್ತಾನಂತ. ಎಲ್ಲವೂ ಒಂದೇ ರೂಪದಲ್ಲಿ ಒಂದೇ ಕಾಲದಲ್ಲಿ, ಇದು ಮಾತ್ರ ಇಲ್ಲ, ಇನ್ನೊಂದು ಏನು ಒಂದೇ ಕಾಲದಲ್ಲಿ ಏನು ವಿಶೇಷ ಅಂದ್ರೆ, ಆ ಕೃಷ್ಣ ಮಾಡುವಂತ ಸೃಷ್ಟಿಯನ್ನ ನೋಡ್ತಾನಂತ. ಕೃಷ್ಣನ ಸೃಷ್ಟಿ ಮಾಡುವಂತ ಅದನ್ನು ತೋರಿಸ್ತಾರೆ. ಒಂದು ಮುಖದಿಂದ ಆ ಒಂದು ಒಂದು ರೂಪ ಅಲ್ಲಿ ಸೃಷ್ಟಿ ಆಗ್ತಾ ಇರತ್ತಂತ. ಈ ಹಾಗೆ ಸೃಷ್ಟಿ ಚತುರ್ಮುಖನಲ್ಲಿ ನಿಂತು ಅವನು ಮಾಡುವಂತ ಎಲ್ಲಾ ಸೃಷ್ಟಿ ಎಲ್ಲ ನೋಡ್ತಾನಂತ. ಆಮೇಲೆ ಸ್ಥಿತಿ ಎಲ್ಲ ನೋಡ್ತಾ ಇರ್ತಾನೆ ಅಟ್ ದ ಸೇಮ್ ಟೈಮ್. ಆಮೇಲೆ ಸೃಷ್ಟಿ ಸ್ಥಿತಿ ಲಯ ನೋಡ್ತಾನೆ, ಜ್ಞಾನ ಅಜ್ಞಾನ ಬಂಧ ಮೋಕ್ಷ ನಿಯಮ ಅಂದ್ರೆ ಈ ಮೂರು ಮಾತ್ರ ಇಲ್ಲ, ಈ ಅಷ್ಟ ವ್ಯಾಪಾರಗಳನ್ನು ಅವನು ನೋಡ್ತಾ ಇರ್ತಾನೆ. ಇದು ಹೇಗೆ ಸಾಧ್ಯ ಆಗತ್ತೆ? ಯಾಕೆಂದ್ರೆ ಯಾವಾಗಲೂ ಸೃಷ್ಟಿ ಈ ಬ್ರಹ್ಮಾಂಡ ಅಂತ ತಕೊಂಡ್ರೆ ಬ್ರಹ್ಮಾಂಡದಲ್ಲಿ ಸೃಷ್ಟಿ ಆಗೋವಾಗ ಲಯ ಆಗೋದಿಲ್ಲ. ಅಂದ್ರೆ ಲಯ ಅಂದ್ರೆ ಹುಟ್ಟೋಸೋದು, ಯಾರೋ ಸತ್ತು ಹೋದ್ರು, ಆತರ ಒಂದು ಸ್ಮಾಲರ್ ಒನ್ಸ್ ಆಗತ್ತೆ. ಆ ಒಂದು ಮಹಾ ಸೃಷ್ಟಿ ಆಗೋವಾಗ ಮಹಾಪ್ರಳಯ ಆಗೋದಿಲ್ಲ, ಬಟ್ ಇವನು ನೋಡ್ತಾನ ಅದನ್ನ. ಇದು ಹೇಗೆ ಸಾಧ್ಯ ಆಗತ್ತೆ ಅಂದ್ರೆ, ಇಲ್ಲಿ ಒಂದು ಕಾಲದಲ್ಲಿ ಒಂದೇ ಆಗತ್ತೆ ಇದ್ರನು ಭಗವಂತನ ದೃಷ್ಟಿ ತಕೊಂಡಾಗ, ಭಗವಂತನ ದೃಷ್ಟಿಯಲ್ಲಿ ಅವನಿಗೆ ಕಾಲ ಅತೀತ ಅಂದ್ರೆ ಕಾಲವನ್ನ ಮೀರಿ ನಿಂತವನು. ಅಂದ್ರೆ ಏನರ್ಥ ಅಂದ್ರೆ, ಅವನಿಗೆ ಪಾಸ್ಟ್ ಫ್ಯೂಚರ್ ಪ್ರೆಸೆಂಟ್ ಅಂತ ಆ ವ್ಯತ್ಯಾಸ, ನಮಗೆ ಇರುವಂತ ಈ ವ್ಯತ್ಯಾಸಗಳಿಲ್ಲ. ಈವನ್ ಚತುರ್ಮುಖ ದೇವನಿಗೆ ಆ ನಿನ್ನೆ ಇವತ್ತು ನಾಳೆ ಅಂತ ಇದೆ. ಅವನು ಸಾಧನೆಗೆ ಮಾಡುವುದಕ್ಕೆ ಮುಂಚೆ ಸಾಧನೆ, ಆದ ಮೇಲೆ ಸಾಧನೆ, ಮಾಡುವ ಕಾಲ ಅಂತ. ಅವನು ಕಾಲ ಅತೀತ ಅಲ್ಲ, ವೆರಸ್ ಲಕ್ಷ್ಮೀನಾರಾಯಣರು ಮಾತ್ರ ಕಾಲ ಅತೀತರು. ಅಂದ್ರೆ ಏನು, ಎಲ್ಲವೂ ಅವರಿಗೆ ಪ್ರತ್ಯಕ್ಷ, ಎವ್ರಿಥಿಂಗ್ ಇಸ್ ಪ್ರೆಸೆಂಟ್ ಅಲ್ಲಿ ಎಲ್ಲ ಅಂದ್ರೆ ಅವರ ದೃಷ್ಟಿ, ಅವರ ವ್ಯಾಪ್ತ ಎಷ್ಟು ಅಂತ ನೋಡಿ. ಆಲ್ ದ ಪಾಸ್ಟ್, ಆಲ್ ದ ಪ್ರೆಸೆಂಟ್, ಆಲ್ ದ ಫ್ಯೂಚರ್ ಅಂದ್ರೆ ಫ್ಯೂಚರ್ಗೆ ಎಂಡೇ ಇಲ್ಲ, ಕಾಲ ಎಂಡ್ ಆಗೋದೇ ಇಲ್ಲ. ಅನಂತ ಅನಂತವನ್ನ ನೋಡೋ, ಹಿಂದೆ ಮುಂದೆ ಅನಂತವನ್ನ ಒಂದೇ ಪ್ರತ್ಯಕ್ಷವಾಗಿ ನೋಡುವ ಸಾಮರ್ಥ್ಯ ಅವರಿಗೆ ಇದೆ ಅಂದ್ರೆ ಅವರು ಕಾಲ ಅತೀತರು. ಲಕ್ಷ್ಮಿಗೆ ಭಗವಂತನ ಅನುಗ್ರಹದಿಂದ ಅವಳು ಕಾಲ ಅತೀತಳು, ಬಟ್ ಭಗವಂತ ಸ್ವತಂತ್ರವಾದ ಕಾಲ ಅತೀತ. ಆ ಒಂದನ್ನೇ ಇವನಿಗೆ ತೋರಿಸ್ತಾ, ಒಂದು ಅದಲ್ಲಿ ಒಂದು ಇರುವಂತ ಒಂದು ತುಣುಕನ್ನ ಅದನ್ನ ತೋರಿಸ್ತಾ ಇದ್ದಾನೆ ಒಂದೇ ಕಾಲದಲ್ಲಿ ಅಂದ್ರೆ. ಆ ಒಂದು ದಿವ್ಯ ದೃಷ್ಟಿ ಅವನ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಆ ದೃಷ್ಟಿಯನ್ನು ಕೊಟ್ಟಿದ್ದಾನೆ. ಆ ಮೂಲಕ ಒಂದೇ ಕಲಸಿ ನೋಡು, ನಾನು ಒಂದೇ ರೂಪದಿಂದ ಎಲ್ಲವೂ ಮಾಡ್ತೀನಿ, ನಾನು ಊಹಾತೀತನು ಅಂಬೋದನ್ನ ಅಲ್ಲಿ ತೋರಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟದ್ದು ಇದಕ್ಕೇನೆ, ಇದನ್ನೇ ದಶಮಸ್ಕಂದ ಭಾಗವತದಲ್ಲಿ ವ್ಯಾಖ್ಯಾನಕಾರರು ಅದನ್ನು ಕೊಡ್ತಾರೆ. ಇದರಲ್ಲಿ ಇರುವಂತಹ ಕೆಲವು ಅಂಶಗಳನ್ನ ಯಶೋಧಾ ದೇವಿಗೆ ಕೃಷ್ಣ ತೋರಿಸಿಕೊಡ್ತಾನಂತೆ. ಕೃಷ್ಣ, ನೀನು ಮಣ್ಣು ತಿಂದೆ ಅಂದ್ರೆ, ಇಲ್ಲ ಅಮ್ಮ ನಾನು ಮಣ್ಣು ತಿಂದಿಲ್ಲ ಅಂತ ಹೇಳ್ತಾನಂತೆ. ಅದಕ್ಕೆ ತೋರ್ಸ್ಲಿಕ್ಕೆ ಬಾಯ್ತೇವೆ, ಮಣ್ಣು ತಿನ್ನೋದು ಅಂದ್ರೆ ತಿನ್ನೋದು ಅಂಬೋದಕ್ಕೆ ಆದ್ರೆ ಇದು ತುಂಬಾ ಸುಂದರವಾಗಿ ಹೇಳ್ತಾರೆ. ತಿನ್ನೋದು ಅಂದ್ರೆ ಅದು ನಮ್ಮ ಕುತ್ತಿಗೆಗೆ ಕೆಳಗೆ ಇರುವಂತ ಹೊಟ್ಟೆಯಲ್ಲಿ ಹೋಗಿ ಪರಿಣಾಮ ಮಾಡುವಂತ ವಸ್ತುಗಳಿಗೆ ತಿನ್ನೋದು ಅಂತ ಹೇಳೋದು. ಕೃಷ್ಣ ಇಲ್ಲಿ ತಿಂದಿಲ್ಲ, ಅವನು ಬಾಯಿ ಇಟ್ಟುಕೊಂಡ ಅಷ್ಟೇ, ಬಾಯಲ್ಲಿ ಇಡುವಂತ ಇಟ್ಟುಕೊಂಡ. ಅದಕ್ಕೆ ಅವನು ಹೇಳ, ಅಮ್ಮ ನಾನು ಸುಳ್ಳು ಹೇಳಲ್ಲ, ನಾನು ಮಣ್ಣನ್ನ ತಿಂದಿಲ್ಲ ಅಂತ ಬಾಯಿ ತೆಗೆದು ಯಶೋಧಾದೇವಿಗೆ ತೋರಿಸ್ತಾನೆ. ನೋಡು ನೀನು ಕೊಟ್ಟ ಮಣ್ಣು, ಈ ಮಣ್ಣಿನಿಂದ ಎಷ್ಟೆಷ್ಟು ನನ್ನ ಬಾಯಿ, ಈ ಮಣ್ಣಿನಿಂದ ನನ್ಗೆ ಏನಾಗ್ಬೇಕಾಗಿದೆ, ನನ್ನ ಬಾಯಲ್ಲಿ ಎಷ್ಟು ಇದೆ ನೋಡು ಅಂತ ಇದೇ ಈ ದೃಶ್ಯವನ್ನೇ ಅರ್ಜುನನಿಗೆ ತೋರಿಸಿದ್ದರಲ್ಲಿ ಕೆಲವು ಅಂಶಗಳು. ಇವನು ರಣರಂಗದಲ್ಲಿ ತೋರಿಸಿದ್ದು ಸ್ವಲ್ಪ ಘೋರವಾದ ಇದೂ ತೋರಿಸಿದ್ದಾನೆ. ಯಶೋಧಾದೇವಿಗೆ ತೋರಿಸುವಾಗ ಬೇರೆ ರೀತಿಯಿಂದ ಅದನ್ನೇ ಇನ್ನೊಂದು ಮುಖ ಅಂದ್ರೆ ಅನಂತತ್ವ ಅಲ್ಲಿ ಬರುತ್ತೆ. ಎಲ್ಲವನ್ನೂ ನೋಡ್ಲಿಕ್ಕಾಗಿಲ್ಲ ಅರ್ಜುನನಿಂದ ಎಲ್ಲವೂ ನೋಡಕ್, ಅಲ್ಲಿ ಒಂದು ಅಂಶವನ್ನ ತೋರಿಸಿದ್ದಾನೆ ಕೃಷ್ಣ. ಯಶೋಧಾದೇವಿಗೆ ತೋರಿಸುವಾಗ ಅಲ್ಲಿ ಯಶೋಧಾದೇವಿ ಎಲ್ಲವನ್ನು ನೋಡ್ತಾಳೆ, ಬ್ರಹ್ಮಾಂಡವನ್ನೆಲ್ಲ ನೋಡ್ತಾಳಂತ. ಅವಳು ಅಲ್ಲಿ ನೋಡುವಾಗ ತ್ರಿವಿದ ಜೀವರನ್ನು ನೋಡ್ತಾಳಂತ, ಅಸೃಜ್ಯ ಸ್ಥಿತಿಯಲ್ಲಿ ಇರುವಂತ ಜೀವರನ್ನು ನೋಡ್ತಾಳಂತ, ಸುಜ್ಜರಾಗ ಬಂದ ಜೀವರನ್ನು ನೋಡ್ತಾಳಂತ, ಆಮೇಲೆ ಎಲ್ಲವೂ ನೋಡಿ ತನ್ನದೇ ಆದ ಗೋಕುಲವನ್ನು ನೋಡ್ತಾಳ, ಗೋಕುಲದಲ್ಲಿ ಅವಳಿರೋದನ್ನು ನೋಡ್ತಾಳ, ಕೃಷ್ಣನು ನೋಡ್ತಾಳ, ಕೃಷ್ಣ ಬಾಯಿ ತೆಗೆದಿರೋದಂತೂ ನೋಡ್ತಾಳ, ತನ್ನನ್ನೇ ಅಲ್ಲಿ ನೋಡ್ತಾಳ ಅಂದ್ರೆ, ಅಮ್ಮ ಯಶೋಧ ನೀನು ಇದಕ್ಕೆ ಹೊರಗೆ ಅಲ್ಲ, ನೀನು ನನ್ನ ಒಳಗೇನೆ ಇದ್ದೀ ಅಂತ ತೋರಿಸ್ತಾ ಇದ್ದಾನ. ತೋರಿಸಿ ಅವಳಿಗೆ ಒಂದು ರೂಪದಲ್ಲಿ ಒಂದು ನೋಡ್ತಾ ಇದ್ದಾಳೆ, ಆ ಒಂದು ರೂಪ ಕಾಣಿಸ್ತಾನೆ ಬಾಯಿ ತೆರೆಯುವ ಕೃಷ್ಣ ಅಲ್ಲಿ ಕಾಣಿಸಿದ್ರೆ ಆ ರೂಪದಲ್ಲಿ ಅನಂತ ರೂಪ, ಒಂದರೊಳಗೆ ಒಂದೊಂದೊಂದೊಂದೊಂದೊಂದು ಅನಂತವಾಗಿರುವಂತದ್ದು ಅವಳಿಗೇನೋ ಸ್ವಲ್ಪ ತೋರಿಸ್ತಾನೆ ಕೃಷ್ಣ, ಅವಳಿಗೇನೋ ವಿಸ್ಮಯ ಆಗಿಬಿಡತ್ತೆ. ಹೀಗೆ ಕೃಷ್ಣನ ಒಂದು ರೂಪದೊಳ ಅನಂತ ಅದನ್ನೇ ಇಲ್ಲಿ ಹೇಳ್ತಾನೆ. ಅವನು ತೋರಿಸ ಸೃಷ್ಟಿ ಅದಕ್ಕೆ ಇಲ್ಲಿ ಹೇಳ್ತಾರೆ, ಹಿಂದೆ ಇದು ಒಂದೇ ಕಾಲದಿ ಮಾಡಿ ಒಂದೇ ಕಾಲದಲ್ಲಿ ಅವನು ಮಾಡ್ತಾನೆ. ಅವನ ಪರ್ಸ್ಪೆಕ್ಟಿವ್ ಅಲ್ಲಿ ಎಲ್ಲವೂ ಒಂದೇ ಕಾಲ, ಬಿಕಾಸ್ ಅವನು ಕಾಲಾತೀತ. ಆ ಒಂದು ವಿಶೇಷವನ್ನು ಇವನಿಗೆ ತೋರಿಸಿ ಒಂದೇ ಕಾಲದಿ ಮಾಡಿ ತಿಳಿಸದೆ ಅಂತ ಹೇಳ್ತಾರೆ. ಅದೇ ಅವನ ಮಾಯ ಎಲ್ಲವೂ ಅವನು. ಆಮೇಲೆ ಯಶೋಧ ಮರ್ತು ಅದು ಅರ್ಜುನ ಏನಾದ, ಅರ್ಜುನನಿಗೇನು ಅದು ಮಾಡಿದ ಮೇಲೆ ಅವನಿಗೆ ಸಂಶಯ ಆಮೇಲೆ ಬಂತು, ತನ್ನ ಮಗ ಅಭಿಮನ್ಯು ಸತ್ತಾಗಿ ಅವನಿಗೆ ದುಃಖ ಬಂದ್ಬಿಡತ್ತೆ ಎಲ್ಲ ಹೇಳಿನು. ತಿಳಿಸದಲೆ ಅಂದ್ರೆ ಎಲ್ಲವೂ ಮಾಡ್ತಾ ಇದ್ದಾನೆ, ಎಲ್ಲವೂ ನಾವು ಓದ್ತಾ ಇದ್ದೀವಿ, ಎಲ್ಲವರೂ ಜ್ಞಾನಿಗಳು ತಿಳ್ಕೊಂಡಿದ್ರು, ತಿಳಿಸದೆ ನಮ್ಗೆ ಕಾಣಿಸೋದೇ ಇಲ್ಲ, ಮನಸ್ಸಿಗೆ ತಿಳಿಸೋದೂ ಇಲ್ಲ. ಅವನು ನಾವು ಮಾಡೋವಾಗ ನಾವೇ ಮಾಡ್ತೀವಿ ಅಂತ ಅನ್ಕೊಳ್ತೀವಿ, ಇಷ್ಟು ಓದಿ ನಾವು ಬೇಡ, ಜ್ಞಾನಿಗಳು ಹಾಗೆ ಮಾಡ್ತಾರೆ. ಅವನು ತಿಳಿಸಿ ಆ ಅದನ್ನ ಮರೆ ಅವನು ವಿಷ್ಣು ಮಾಯ, ಅವನ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಅದು ತೋರಿಸ್ತಾನೆ. ನೆಕ್ಸ್ಟ್ ಕ್ಷಣವೇ ಅದನ್ನ ತಿಳಿಸದೆ ಅದು ಮರೆತು ಹೋಗುವಂತೆ ಮಾಡಿಬಿಡ್ತಾನೆ ದೇವರು. ತಾನು ಎಲ್ಲವೂ ಮಾಡೋದು ನಮಗೆ ಅವನು ತಿಳಿಸೋದೇ ಇಲ್ಲ, ಎಲ್ಲ ಓದ್ತೀವಿ ಹೊರತು ನಮ್ಗೆ ಅದು ಮನವರಿಕೆಯಾಗಿ ಆ ನೆನಪಿಗೆ ಅದು ಬರೋದೇ ಇಲ್ಲ ಅವನು. ಅದಕ್ಕೆ ಹೇಳ್ತಾರೆ ತಿಳಿಸದೆ ತಿಳಿಸದೆ ಸದಾ ಸಂದನಿಸಿಕೊಂಡಿಪ್ಪ ಜಗಳು ಅಂದ್ರೆ ಎಲ್ಲಾ ಕಡೆಯೂ ಅವನು ಕಂಪ್ಲೀಟ್ ಆಗಿ ವ್ಯಾಪ್ತವಾಗಿ ಎಲ್ಲ ಕಣ ಕಣಗಳಲ್ಲಿ ಇದ್ದು ಪ್ರತಿ ಕೆಲಸಗಳನ್ನು ಮಾಡಿ ಮಾಡಿಸಿ ಎಲ್ಲವನ್ನು ಅವನೇ ಮಾಡ್ತಾ ಇದ್ದಾನೆ, ತಿಳಿಸೋದಿಲ್ಲ, ಅದು ಅವನ ಮಾಯ ಅಂತ ಹೇಳಿ ಇದೆಲ್ಲ ಅವನು ನಂದನಂದನಗೆ ರಣದೊಳು ಇಂದಿರಾತ್ಮಜಗೆ. ಇದಕ್ಕೆ ವಿಶೇಷ ಅರ್ಜುನ ಅಂತ ಹಾಕದೆ ಇಂದ್ರ ಅಂತ ಅಲ್ಲಿ ಹೇಳಿದ್ದಾರೆ. ಇಂದ್ರ ಅಂಬೋ ಶಬ್ದದಿಂದ ಹೇಳ್ತಾರೆ. ಯಾಕೆ ಅಂದ್ರೆ ಅದು ಹಿಂದೆ ನೋಡಿದ್ದೀವಿ ನಾವು 23rd ಪದ್ಯ ಬಂದಾಗ ಇಂದಿರಾ ಅಂಬೋದಕ್ಕೆ ಇಲ್ಲಿ ಇಂದ್ರ ಅಂಬೋ ಅರ್ಥನೆ ಅಲ್ಲಿ ಹೇಳಿದೆ ನಾನು. ಇಂದ್ರ ಅಂತ ಭಗವಂತನಿಗೆ ವಿಶೇಷವಾಗಿ ಹೆಸರು ಅಂತ ಹೇಳಿದೆ. ಅದು ಹೇಗೆ ಅಂದ್ರೆ ಇಂದ್ರ ಅಂದ್ರೆ ಇದಂದ್ರ ಅಂತ ಅರ್ಥ ಅಂತ. ಇದಂದ್ರ ಅಂದ್ರೆ ಅವನೇ ಇದ ಭಗವಂತ ತನ್ನನ್ನೇ ತನ್ನ ರೂಪಗಳನ್ನೇ ಅಪ್ರಮೇಯ ಬಂದ ಶಬ್ದನೇ ಅರ್ಥನೇ ಇದಕ್ಕೆ ಬರುತ್ತೆ. ತನ್ನ ರೂಪಗಳು ತಾನೇ ಎಲ್ಲವೂ ನೋಡಿದ್ದಾನೆ ಅವನು, ತನ್ನದೇ ಆದಂತ ಅನಂತ ರೂಪಗಳನ್ನು ನೋಡಿದ್ದಾನೆ, ಅನಂತ ರೂಪದಲ್ಲಿ ಇರುವಂತ ಅನಂತ ಕ್ರಿಯೆಗಳನ್ನು. ಇದು ನೋಡಿ ತನ್ನ ರೂಪದಿಂದ ತಾನು ಮಾಡುವ ಎಲ್ಲಾ ಕಾರ್ಯಗಳನ್ನು ತಾನೇ ಪ್ರತ್ಯಕ್ಷವಾಗಿ ನೋಡ್ತಾನಂತೆ. ಇದು ಹೇಗೆ ಅಂತ ನಮ್ಗೆ ಅರ್ಥನೂ ಆಗೋದಿಲ್ಲ, ಅವನೇ ಎಲ್ಲವೂ ನೋಡ್ತಾ ಇದ್ದಾನಂತ. ಸೊ ಆ ಒಂದು ಇದಂದ್ರ ಅಂದ್ರೆ ಇದಂ ಅಂತ, ಇದಂದ್ರ ಅಂದ್ರೆ ಇದಂ ಅಂದ್ರೆ ಇದು ಅಂದ್ರೆ ಏನು, ಇಷ್ಟೂ ಅವನು ಮಾಡೋ ಈ 3, 23, 24, 25 ಅಲ್ಲಿ ಮಾಡುವಂತ ಎಲ್ಲವನ್ನು ಅವನು ಪ್ರತ್ಯಕ್ಷದಿಂದ ಅವನು ನೋಡ್ತಾ ಇದ್ದ. ಇದಂ ದ್ರ ಅಂದ್ರೆ ದೃಶ್ಯತೆ ಅಂತ, ದೃಶ್ಯತೆ ತಾನು ಮಾಡುವನ್ನ ತಾನೇ ನೋಡ್ತಾ ಇದ್ದಾನೆ, ಅದನ್ನ ದೇವತೆಗಳಿಗೆ ತೋರಿಸ್ತಾನಂತ. ದೇವತೆಗಳಿಗೆ ಅದೇ ಇಲ್ಲಿ ಇಂದ್ರನ ಮಗ ಇವನನ್ನು ತೋರ್ತಾನೆ. ಎಸ್ಪೆಷಲಿ ಈ ರೂಪ ಆ ಕ್ಷತ್ರಿಯರಿಗೆ, ಕ್ಷತ್ರಿಯ ಇಂದ್ರ ಒಂದು ಕ್ಷತ್ರಿಯ ವರ್ಣಕ್ಕೆ ಅಭಿಮಾನಿ, ಕ್ಷತ್ರಿಯ ವರ್ಣ ಕ್ಷತ್ರಿಯ ಜಾತಿಗೆ ಅಭಿಮಾನಿ ದೇವತೆ, ಮೂರು ಲೋಕವನ್ನು ಆಳುವಂತ ಅಧಿಕಾರ ಮಂಡಲದಲ್ಲಿ ಇರುವವನವನು. ಸೊ ಅವನಿಗೆ ವಿಶೇಷ ಆ ಒಂದು ಉಪಾಸನಾ ರೂಪವು ಇಂದ್ರ ಅಂಬೋದಾಗತ್ತೆ. ಸೊ ಅದಕ್ಕೆ ಇಲ್ಲಿ ಇಂದ್ರಾತ್ಮಜ ಅಂತ, ಅಲ್ಲಿ ಇಲ್ಲಿ ಅವತಾರದಲ್ಲಿನೂ ಅವನು ಕ್ಷತ್ರಿಯನಾಗಿ ಬಂದು ಯುದ್ಧ ಮಾಡಬೇಕು. ಅದಕ್ಕೆ ಇದು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರುತ್ತೆ, ಇದು ವಿಶೇಷ ಉಪಾಸನೆ ಕ್ಷತ್ರಿಯರುಗಳಿಗೆ, ಇದು ಉಪಾಸನೆ ವಿಶೇಷ ಇಂದ್ರ ಅಂತ. ಇದಂದ್ರ ಅಂಬೋದನ್ನ ಯಾರಿಗೇನು ಇದು ಗೊತ್ತಾಗಬಾರದು, ಇದು ಮಹಾ ರಹಸ್ಯ ಅಂಬೋದಲ್ಲಿ ದೇವತೆಗಳು ಇದಂದ್ರ ಅಂಬೋದನ್ನ ಇಂದ್ರ ಅಂತ ಒಂದು ಗುಹ್ಯ ನಾಮದಿಂದ ಹೇಳ್ತಾರ ಅಂತ ಬರುತ್ತೆ. ಸೊ ಈ ಉಪಾಸನೆ ಎಂಬುದು ಆ ಒಂದು ಕ್ಷತ್ರಿಯರಿಗೆ ತುಂಬಾ ವಿಶೇಷ ಅಂತ ಯಜ್ಞವಾಲ್ಕ್ಯರು ಜನಕನೇ ರಾಜನಿಗೆ ಹೇಳ್ತಾರೆ. ಯಾಕೆ ಅಂದ್ರೆ ಇಂದ್ರ ಅಂಬೋ ಈ ಶಬ್ದದಿಂದ ಐಶ್ವರ್ಯ ಅವರಿಗೆ ಒಡೆತನ ಬರುತ್ತಂತೆ. ಈ ಉಪಾಸನೆ ಇದು ಉಳಿದವರೆಲ್ಲ ನಾವೆಲ್ಲ ಚಿಂತನೆ ಎಲ್ಲಿ ಮಾಡಬೇಕು ಅಂದ್ರೆ ನಮ್ಮ ಕಣ್ಣಲ್ಲಿ ವಿಶ್ವರೂಪ, ಇಲ್ಲಿ ವಿಶ್ವರೂಪ ಬಂದಿದ್ದಲ್ಲ ಅದೇ ಹೇಳ್ತಾರ, ನಮ್ಮ ಬಲಗಣ್ಣಲ್ಲಿ ವಿಶ್ವನಾಮಕ ಅಂತ ನಾವೆಲ್ಲ ವಿಶ್ವ ಅಂತ ಚಿಂತನೆ ಮಾಡ್ತೀವಿ. ಇದು ಪಾಪ ಅಲೇಪನ ಪ್ರಕರಣದಲ್ಲಿನೂ ಇದು ಬರುತ್ತೆ. ನಾವು ವಿಶ್ವ ಅಂತ ಯಾರನ್ನ ಚಿಂತನೆ ಮಾಡ್ತೀವೋ ಅವನ ಇನ್ನೊಂದು ಹೆಸರು ಇಂದ್ರ, ಇಂದು ಅಂತಾರೆ, ಇಂದು ಇಂದ್ರ ಇದಂದ್ರ ಅಂತ ಅದಕ್ಕೆ ಹೇಳ್ತಾರೆ. ಬಲಕಣ್ಣಲ್ಲಿ ಇದ್ದಾನೆ ಅವನು, ಜೊತೆ ಜೊತೆಯಾಗಿ ಇರುವಂತ ಇನ್ನೊಂದು ರೂಪ ವಿರಾಟ್ ಎಂಬ ರೂಪದಿಂದ ಲಕ್ಷ್ಮೀ ದೇವಿಯೇ ಎಡಗಣ್ಣಲ್ಲಿ ಇದ್ದಾರೆ. ಬಟ್ ಕ್ಷತ್ರಿಯರು ಏನು ಮಾಡ್ತಾರಂದ್ರೆ ಅವರು ಎಲ್ಲಾ ಕಾಲದಲ್ಲಿನೂ ಜಾಗೃತರಾಗಿರಬೇಕು ಅಂತ ಆ ವಿಶ್ವನಾಮಕ ಭಗವಂತ ನಮಗೆ ಹೃದಯದಕ್ಕೆ ಬಂದಾಗ ನಮ್ಗೆ ನಿದ್ದೆ ಬಂದ್ಬಿಡತ್ತೆ. ವೆರಸ ಕ್ಷತ್ರಿಯರಿಗೆ ನಿದ್ರಾವಸ್ಥೆಯಲ್ಲೇನೂ ಅವರು ಜಾಗರೂಕ ಆಗಿರ್ಬೇಕು. ಎಲ್ಲಾರು ಏನಾರು ಆಯ್ತು ಅಂತ ಸೈನಿಕರು ಬಂದು ಎಬ್ಬಿಸಿದ್ರೆ ನಾಳೆ ಬರ್ತೀನಿ ಅಂತ ಹೇಳಕ್ಕಿಲ್ಲ, ತಕ್ಷಣ ಹೋಗಿ ಅದನ್ನ ಅಟೆಂಡ್ ಮಾಡಬೇಕು, ರಕ್ಷಣೆ ಮಾಡಬೇಕು. ಆದ ಕಾರಣದಿಂದ ಈ ಕ್ಷತ್ರಿಯರು ಕಣ್ಣಲ್ಲಿ ಮಾತ್ರ ಅಲ್ಲ ಹೃದಯದಲ್ಲಿನೂ ಈ ಒಂದು ಇದಂದ್ರ ಎಂಬ ರೂಪ, ಇಂದ್ರ ಅಂತ ಅದು ಗುಹ್ಯನಾಮ ಬಂದು ಇದಂದ್ರ ಅಂತ, ಬಟ್ ಅದನ್ನೇ ಹೋಗಿ ಅವರು ಇಂದ್ರ ಅಂತ ಮಾಡ್ಬಿಟ್ಟು, ಸೀಕ್ರೆಟ್ ನೇಮ್ ಆಗಿ ಮಾಡ್ಬಿಟ್ಟು, ಒರಿಜಿನಲ್ ನೇಮ್ ಇಸ್ ಇದಂದ್ರ ಅಂತ. ಸೊ ಇವನು ಕ್ಷತ್ರಿಯ, ಇವನಿಗೆ ಆ ರಣರಂಗದಲ್ಲಿ ಆ ಉಪಾಸನೆಯನ್ನ ನೆನಪು ಮಾಡ್ತಾ ಇದ್ದಾರೆ. ನೀನು ಇದು ಒಂದು ಡೋಂಟ್ ಗೆಟ್ ಶೇಕನ್ ಅಪ್, ನಿನ್ಗೆ ಧೈರ್ಯ ಬೇಕು, ಈಗನ್ನ ಚಿಂತನೆ ಮಾಡು ಅಂತ. ಅದಕ್ಕೆ ಇಂದ್ರಾತ್ಮಜೆಗೆ ತೋರಿಸಿ ಅದು ತೋರಿಸಿ, ಭಯ ಬೇಡ ನಿನಗೆ, ನಿನ್ನ ಕರ್ತವ್ಯ ಅನ್ಮಾಡ, ನಾನೆಲ್ಲ ಮಾಡೇ ಆಯ್ತು, ನನ್ನ ನಿಮಿತ್ತವಾಗಿ ಇಟ್ಟುಕೊಂಡಿದ್ದೀನಿ ಅಂತ ಆ ಒಂದು ದರ್ಶನ ಭಾಗ್ಯವನ್ನ ಅವನಿಗೆ ಕೊಟ್ಟಿದ್ದಾನೆ ಅಂತ ಇಲ್ಲಿ ಅದನ್ನ ನಮ್ಗೆ ಹೇಳ್ತಾ ಇದ್ದಾರೆ. ಆರಂಭದಲ್ಲಿ ಕೃಷ್ಣಾರ್ಪಣಮಸ್ತು.